ృతి మోక్ష విమోక్షదం హరిమయం నిత్యం తదోపాస్మహే. అథ యాసాన హృదయశ్చన నాట్య అదల ఆగిత్తల అదే ఆగిపోతుంది. అష్టమాయితా అలా ఆగ్తా ఇది అర్థం ఆగ్బేక అదే అదే అథయా తా హృదయస్య నాడ్య తాహ పింగళస్య అణిమ్న తిష్టంతి శుక్లస్య నీలస్య పీతస్య లోహితస్య ఇత్యసౌ స్వా ఆదిత్య పింగళ ఏష శుక్ల ఏష నీల ఏష పీత ఏష లోహిత సయేష హృది నాడీషు పంచరూప ప్రతిష్ఠిత విష్ణురణిమ్నో రూపాణి పంచనాడీ స్థితాని తూ. నాడిగళల్లి పంచరూపనాద ವಿಷ್ಣು ಪ್ರತಿಷ್ಠಿತನಾಗಿದ್ದಾನೆ. ಇವೆಲ್ಲ ಸೂಕ್ಷ್ಮ ರೂಪಗಳು. ನಾರಾಯಣಾಖ್ಯಂ ಸೌಷುಮ್ನಂ ಮಧ್ಯಸ್ಥಂ ರಕ್ತವರ್ಣಕಂ ಶುಕ್ಲಂತು ವಾಸುದೇವಾಖ್ಯಂ ನಾಂದಿನ್ಯಾಮಗ್ರತಸ್ಥಿತಂ ಪಿಂಗಳಾಯಾಂ ಪಿಂಗಲಂಚ ರೂಪಂ ಸಂಕರ್ಷಣಾಭಿದಂ ಪಶ್ಚಿಮೇ ವಜ್ರಕಾಯಾಂಚ ಪೀತಂ ಪ್ರದ್ಯುಮ್ನ ನಾಮಕಂ ಯುಡಾಯಾಂ ಅನಿರುದ್ಧಾಖ್ಯಂ ನೀಲರೂಪಂ ವ್ಯವಸ್ಥಿತಂ ಸೂರ್ಯೇಪೇವಂ ಪಂಚರೂಪೋ ಭಗವಾನ್ ಸಂವ್ಯವಸ್ಥಿತ ಆದಿತ್ಯನಾಮಾಚಾದಿತ್ವಾತ್. ನಾರಾಯಣ ಸುಷುಮ್ನ ನಾಡಿ ಮಧ್ಯದಲ್ಲಿರೋದು ಕೆಂಪು ಬಣ್ಣ, ಶುಕ್ಲರೂಪ ವಾಸುದೇವ ನಾಂದಿನಿಯಲ್ಲಿ ಮುಂಭಾಗದಲ್ಲಿ, ಪಿಂಗಲದಲ್ಲಿ ಪಿಂಗಲ ವರ್ಣ ಸಂಕರ್ಷಣ ರೂಪ, ಪಶ್ಚಿಮದಲ್ಲಿ ವಜ್ರಿಕ ಅದರಲ್ಲಿ ಹಳದಿ ರೂಪದ ಪ್ರದ್ಯುಮ್ನ, ಇಡಾ ನಾಡಿಯಲ್ಲಿ ಅನಿರುದ್ಧ ನೀಲರೂಪ. ಈ ರೀತಿಯಲ್ಲಿ ಪರಮಾತ್ಮ ಐದು ನಾಡಿಗಳಲ್ಲಿ ಐದು ರೂಪದಲ್ಲಿದ್ದಾನೆ ಎಂಬುದನ್ನು ಹೇಳಿದರು. ಅದಾದಮೇಲೆ ಸೂರ್ಯೇಪೇವಂ, ಸೂರ್ಯನಲ್ಲೂ ಹೀಗೆ ಪಂಚರೂಪೋ ಭಗವಾನ್ ಸಂವ್ಯವಸ್ಥಿತ, ಐದು ರೂಪದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಆದಿತ್ಯನಾಮಾಚ ಆದಿತ್ವಾತ್, ಅದು ಆದಿತ್ಯ ಅಂತ ಹೆಸರು ಇದೆ, ಆದಿತ್ವಾತ್ ಅಗ್ರೆ ಎಲ್ಲರಿಗೂ ಆದಿ. ಆದ್ದರಿಂದ ಸರ್ವಾದಿರಚ್ಯುತ, ವಿಷ್ಣು ಸಹಸ್ರನಾಮದಲ್ಲಿ ಸರ್ವಾದಿಹಿ ಅಂತ ದೇವರಿಗೆ ಹೆಸರು. ಸರ್ವೇಷಾಂ ಆದಿಹಿ ಸರ್ವಾದಿಹಿ, ಎಲ್ಲರಿಗೂ ಆದಿ ಆದ್ದರಿಂದ ಆದಿತ್ಯ ಅಂತ ಕರೀತಾರೆ. ತದ್ಯಥಾ ಮುಂದೆ ತದ್ವ್ಯಾಪ್ತಂ ಸೂರ್ಯಮಂಡಲಂ ತದ್ರಸ್ಮಿಭಿಸ್ತಥಾ ವ್ಯಾಪ್ತಃ ಸಮಸ್ತ ಸೂರ್ಯರಶ್ಮಯಃ. ಸೂರ್ಯಮಂಡಲ ಅವನಿಂದ ವ್ಯಾಪ್ತ, ಸೂರ್ಯರಶ್ಮಿಗಳು ಅವನಿಂದ ವ್ಯಾಪ್ತ. ತಸ್ಮಿನ್ ನಾಡೀಷು ಜ ಪ್ರೋತಃ ತಥಾ ನಾಡಿಸ್ಥರಶ್ಮಯಃ. ಅದೇ ರೀತಿಯಲ್ಲಿ ನಾಡಿಗಳಲ್ಲಿ ಆ ನಾಡಿಸ್ಥ ನಾಡಿಗಳ ಗತವಾದಂಥ ರಶ್ಮಿಗಳು ನೆಲೆಸಿವೆ. ತನ್ನಾಡಿ ಸಂಸ್ಥಿತಂ ವಿಷ್ಣು ಮಧ್ಯೆ ಜೀವ ಪ್ರಪದ್ಯತೆ ತತ್ತೇಜಸಾಹಿ ಸಂಪನ್ನ ಸುಪ್ತೈತ್ಯಭಿಧೀಯತೆ ಓಮಿತ್ತೇವ ವಹನ್ನಿತ್ಯಂ ವಾಯುರೋಂ ವಾಡಿದೀರಿತಃ. ತನ್ನಾಡಿ ಸಂಸ್ಥಿತಂ ವಿಷ್ಣು ಮಧ್ಯೆ ಜೀವ ಪ್ರಪದ್ಯತೆ. ಈಗ ನಾಡಿಯಲ್ಲಿರತಕ್ಕಂತಹ ವಿಷ್ಣುವನ್ನು ಜೀವ ಹೊಂತಾನೆ. ತತ್ತೇಜಸಾಹಿ ಸಂಪನ್ನ ಸುಪ್ತೈತ್ಯಭಿಧೀಯತೆ, ಆ ರೂಪದಲ್ಲಿ ಹೋದಾಗ ಸುಪ್ತ ಅಂದ ಜೀವನಿಗೆ ಹೆಸರು. ಓಮಿತ್ತೇವ ವಹನ್ನಿತ್ಯಂ ವಾಯು ಓಂ ವಾಡಿತೀರಿತಃ. ಓಂ ಅಂತ ಸದಾಕಾಲ ಪರಮಾತ್ಮನ ಧ್ಯಾನ ಮಾಡೋದರಿಂದ ವಾಯುದೇವರಿಗೆ ಓಂ ವಾಟ್ ಅಂತ ಹೆಸರು. ತೇನ ವಾಮತ್ವ ಮಾಯಾತಿ ಮುಕ್ತಿ ಕಾಲೇಹಿ ಉಪಾಸಕ. ಆಗ ಈ ರೀತಿ ಉಪಾಸನೆ ಮಾಡಿ ಮಾಡಿ ಉಪಾಸಕನೇನಾಗ್ತಾನೆ, ಮುಕ್ತಿ ಕಾಲದಲ್ಲಿ ವಾಮತ್ವವನ್ನು ಹೊಂದುತ್ತಾನೆ. ಏನು ವಾಮತ್ವ ಅಂದ್ರೇನು? ದಿವ್ಯ ಚಿದ್ರೂಪ ಭಾವೋಹಿ ವಾಮಭಾವೀರಿತ. ದಿವ್ಯ ಚಿದ್ರೂಪ ಭಾವ, ದಿವ್ಯವಾದಂತಹ ಜ್ಞಾನಾನಂದಮಯವಾದ ದೇಹವನ್ನು ಜೀವ ಸ್ವರೂಪ ದೇಹವನ್ನು ಹೊಂದೋದ್ರಿಂದ ಆ ರೂಪಕ್ಕೇನಂತ ಕರೀತಾರೆ? ವಾಮಭಾವ ಅಂತ ಕರೀತಾರೆ. ಯದೈನಂ ನೇತು ಮನ್ವಿಚ್ಛನ್ ವನಕ್ಷಿಪತಿ ಮಾರುತಃ ಆದಿತ್ಯಾಖ್ಯಂ ತದಾ ವಿಷ್ಣು ವ್ಯಾತಿಜೀವಸ್ವ ವಿದ್ಯೆಯ ಇತಿ ಪರ್ಯಂಕೋಪಾಸನಾಯಾಮ್. ಯದಾ ಏನಂ ನೇತು ಮನ್ವಿಚ್ಛನ್ ವನಕ್ಷಿಪತಿ ಮಾರುತಃ. ಇವನನ್ನ ಮೇಲುಕೊಯ್ಯಬೇಕು ಅಂತ ಸಂಕಲ್ಪ ಮಾಡಿ ವಾಯುದೇವರು ಮನಸ್ಸಿನೊಳಗೆ ಪ್ರೇರೇಪಣೆ ಮಾಡ್ತಾರೆ. ಆದಿತ್ಯಾಖ್ಯಂ ತದಾ ವಿಷ್ಣು ವ್ಯಾತಿಜೀವಸ್ವ ವಿದ್ಯೆಯ. ಇವತ್ತು ನಮಗೆ ಸತ್ಕರ್ಮ ಮಾಡಲಿಕ್ಕೆ, ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಅಪೇಕ್ಷೆ ಬರಲಿಕ್ಕೂ ಯಾರ ಅನುಗ್ರಹ ಬೇಕೋ? ವಾಯುದೇವರ ಅನುಗ್ರಹ ಬೇಕೋ? ಪ್ರೇರೇಪಣೆ ಸಯೇನಾನ್ ಬ್ರಹ್ಮ ಗಮಯತಿ, ಆ ಕಡೆ ದೇವರು ಅದಕ್ಕೆ ಪ್ರಾಣಾಯಾಮ ಮಾಡೋ ಉದ್ದೇಶ ಏನು ಅಂದರೆ ವಾಯುದೇವರು ಆ ಕಡೆ ಕರ್ಕೊಂಡು ಹೋಗ್ಲಿ ನಮ್ಮನ್ನು ಅಂಥೇಳಿ. ಮತ್ತು ಪ್ರಾಣಾಯಾಮ ಮಾಡಿದಾಗ ಮೈಂಡ್ ಆಕ್ಟಿವೇಟ್ ಆಗ್ತದೆ, ಬೇರೆ ಕಡೆಯಿಂದ ಆಕ್ಟಿವೇಟ್ ಆಗಿ ವಾಪಸ್ ಬರ್ತದೆ. ಸೊ ಏ ಸಯೇನಾನ್ ಬ್ರಹ್ಮ ಗಮಯತಿ. ಸೊ ಪ್ರಾಣಾಯಾಮದಿಂದ ಏಕಾಗ್ರತೆ ಅಂದರು ಒಂದೇ, ವಾಯುದೇವರ ಅನುಗ್ರಹದಿಂದ ಏಕಾಗ್ರತೆ, ಏಕ ನಾರಾಯಣ ಅವನ ಕಡೆ ಮನಸ್ಸು ಹೋಗುತ್ತೆ ಅಂತ ಅರ್ಥ. ಇತಿ ಪರ್ಯಂಕೋಪಾಸನಾಯಾಮ್, ಇದು ಪರ್ಯಂಕೋಪಾಸನಾ ವಿದ್ಯೆಯಲ್ಲಿ ಮಾತು ಬಂದಿದೆ. ಸ್ವಾವಿದ್ಯ ಅಲ್ಲ ಅಲ್ಲ, ಸ್ವಾವಿದ್ಯ ಅದಕ್ಕೆ ಎರಡು ಅರ್ಥ, ಸ್ವಯೋಗ್ಯ ಸ್ವವಿದ್ಯೆಯ ತಂತ್ರ ಅಂತ ಕರೀತಾರೆ. ಒಂದು ಆವರ್ತನೆ ಮಾಡ್ಕೋಬೇಕು, ಸ್ವ ತನಗೆ ಯೋಗ್ಯವಾದಂಥ, ಸ್ವ ಭಗವದ್ ರೂಪಕ್ಕೆ ಸಂಬಂಧ ವಿದ್ಯೆಯಿಂದ, ಎರಡು ಅರ್ಥ ಬರಬೇಕು ಅದಕ್ಕೆ. ಸ್ವ ಅಂದರೆ ನಾರಾಯಣ, ಸ್ವ ಅಂದರೆ ಜೀವ, ಅದಕ್ಕೆ ತನ್ನ ಯೋಗ್ಯತೆಗೆ ಅನುಕೂಲವಾದ ಭಗವದ್ ರೂಪದ ಚಿಂತನೆಗೆ ಮಾಡತಕ್ಕಂಥ ವಿದ್ಯೆಯ ಮೂಲಕ ಹೊರಡೋಗ್ತಾರೆ. ಅದಕ್ಕೆಲ್ಲರೂ ಎಲ್ಲ ಪ್ರೇರಣೆ ಮಾಡೋದಿಲ್ಲ. ಕ್ಲಾಸಿಗೆ ಹೋಗ್ರಿ ಅಂತ ಅಷ್ಟ ತಮ್ಮ ತಮ್ಮ ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಗೆ ಅರ್ಥನೋ, ಗೊತ್ತಾಯ್ತಾ? ಅದೇ ರೀತಿಯೇ ವಿದ್ಯೆ ಉಪಾಸನೆ ಮಾಡಿ ಅಂದರೆ ಅವರವರ ಯೋಗ್ಯವಾದ ಉಪಾಸನೆ ಮಾಡಬೇಕು ಅಂತಲೇ ಅರ್ಥ. ಈಗ ಇಂದ್ರೋ ವಿರೋಚನಶ್ಚೈವ ಶ್ರುತ್ವಾ ತು ಬ್ರಹ್ಮಣೋಕ್ಷಿಗಂ ವಿಷ್ಣುಮಾನಂದ ರೂಪಂ ತಂ ಸಮ್ಯಜ್ಞಾನ ವಿಪರ್ಯಯೌ. ಇಂದ್ರ ವಿರೋಚನ ಇಬ್ಬರು ಸಹ ಬ್ರಹ್ಮದೇವರ ಹತ್ರ ಹೋದರು, ಆ ಉಪದೇಶ ಮಾಡಿ ಅಂತ ಕೇಳಿದರೆ ಆಯಿತು ಅಂತ ಹೇಳಿದರು. 32 ವರ್ಷ ಇರಲಿಕ್ಕೆ ಹೇಳಿದರು, ಆಮೇಲೆ ಉಪದೇಶ ಮಾಡಿದರು. ಅಕ್ಷಿಗಂ ವಿಷ್ಣುಮಾನಂದ ರೂಪಂ ತಂ ಸಮ್ಯಜ್ಞಾನ ವಿಪರ್ಯಯೌ. ವಿಷ್ಣುವಿನ ಕಣ್ಣಲ್ಲಿ ವಿಷ್ಣು ಇದ್ದಾನೆ, ಕಣ್ಣೇ ಆತ್ಮ ಅಂತ ಹೇಳಿಬಿಟ್ರು. ಅದು ಸಮ್ಯಜ್ಞಾನ ವಿಪರ್ಯಯು, ಇಂದ್ರದೇವರಿಗೆ ಸಮ್ಯಜ್ಞಾನ ಕೊಡಬೇಕು, ಈ ವಿರೋಚನೆಗೆ ವಿಪರೀತ ಜ್ಞಾನ ಕೊಡಬೇಕು ಅಂತ ಮಾತಾಡಿಬಿಡ್ತಾರೆ. ಒಂದೇ ಮಾತು ಆ ರೀತಿಯಾಯಿತು. ಬ್ರಹ್ಮದೇವರು ಒಂದು ಮಾತಾಯಿತು, ಕೆಲಸ ಮಾಡುತ್ತೆ, ಬೃಹದಾಂಡದಲ್ಲಿ ಬರುತ್ತದೆ. ಅದು ದಾ ಅಂದ್ಬಿಟ್ರು, ದಾ ಅಷ್ಟೇ. ದೇವತೆಗಳು, ಆಮೇಲೆ ಅಸುರರು ಮತ್ತು ಮನುಷ್ಯರು, ಮೂರು ಜನ ಬ್ರಹ್ಮದೇವರ ಹತ್ರ ಹೋದರು ಉದ್ಧಾರಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ದಾ ಅಂದ್ಬಿಟ್ರು ಅಷ್ಟೇ. ಅವರು ಅವರೇನು ಮಾಡಿದ್ರು ಅರ್ಥ ಆಯ್ತು ಅಂತ ಹೋಗಿಬಿಟ್ರು. ಅವರವ್ರ ಸ್ವರೂಪಕ್ಕೆ ತಕ್ಕಂತೆ ಅರ್ಥ ಆಯ್ತದೆ. ದಯಧ್ವಂ ದಮಧ್ವಂ, ಗೊತ್ತಾಯ್ತಾ? ನೀವು ದಯ ತೋರಿಸಿ ಅಂತ ಅಸುರರಿಗೆ, ದಮ ಇಂದ್ರಿಯ ಗ್ರಹ ಮಾಡಿ ಅಂತ ಅವರಿಗೆ, ದೇವತೆಗಳಿಗೆ ವಿಶೇಷವಾದಂತಹ ದಾನಾದಿಗಳನ್ನು ಮಾಡಿ ಅಂತ ಮನುಷ್ಯರಿಗೆ, ದಮ ಮಾಡಿ ಅಂತ ಅವರಿಗೆ ಮೂರು ಸಂದೇಶ ಅವರು ದಕಾರದಿಂದ ಬಂದವು. ಸೊ ಬ್ರಹ್ಮದೇವರ ಆ ರೀತಿ ಹೇಳೋದು ಅವ್ರ ವಿಶೇಷ ಅಂದರೆ, ಅವ್ರು ಎಲ್ಲರಿಗೂ ಬೇಕಾದವರು, ಯಾರನ್ನ ಎದುರಾಗಿ ಕೊಡೋದಿಲ್ಲ, ಏನು ಮಾಡ್ತಾರೆ ಕರೆಕ್ಟಾಗಿ ಇಡ್ತಾರೆ, ಸ್ವರೂಪ ತಕ್ಕಂತೆ ಅರ್ಥ ಆಗ್ತದೆ ಅವ್ರಿಗೆ. ಇದರಿಂದ ಬ್ರಹ್ಮದೇವರ ಮಾತು ಸರ್ವಗಳು ಕೂಡ ಹಾಗೇನೆ ಅಂತ ಅರ್ಥ. ಭಾವ್ಯ ಬ್ರಹ್ಮದೇವರ ಮಾತು ಸರಿಯಾಗಿ ಓದಷ್ಟು ಕೂಡ ಸರಿಯಾಗಿ ತಿಳಿತಾರೆ. ಜಾಯತು ಸಾಪತುಸ್ತತ್ರ ದೇವೇಂದ್ರೋ ಜಾನನ್ನ ಪಿವಿರೋಚನಂ. ಇಂದ್ರದೇವರಿಗೆ ಗೊತ್ತು, ಕಣ್ಣಿಂದ ಇರೋದು ಅಂದ್ರೆ ಜೀವ ಅಲ್ಲ, ದೇಹನೂ ಅಲ್ಲ, ನಾರಾಯಣ ಅಂತ ಗೊತ್ತು. ಆದರೂ ಕೂಡ ಅಸುರ ಮೋಹನಕ್ಕೋಸ್ಕರವಾಗಿ ಮೋಹಯನ್ ಮೋಹ ಮಾಡೋದು, ಇಂದ್ರಾದಿ ದೇವತೆಗಳೇ ಮೋಹ ಮಾಡಬೇಕಾದ್ರೆ ನಾರಾಯಣ ಮೋಹ ಮಾಡೋದೇನು ಆಶ್ಚರ್ಯ ಅಂತಾನೆ. ಇಂದ್ರಾದಿ ದೇವತೆಗಳು ಕೂಡ ಅಯೋಗ್ಯರಿಗೆ ಜ್ಞಾನ ಬರಬಾರದು ಅಂತ ಹೇಳಿ ಅಸುರ ಮೋಹನವನ್ನು ಮಾಡ್ತಾರೆ. ರಾಕ್ಷಸರು ಅವ್ರಿಗೇನು ಅರ್ಥ ಆಯ್ತು, ಅವರು ತಮ್ಮ ಕಳ್ಳನ ಸುಳಿಗೆ ಅಂತಾರಲ್ಲ ಹಾಗೆ ದಯ ತೋರಿಸು ಅಂತ ಹೇಳಿದ್ರು. ಯಾತಕ್ಕೆ ಅಂದ್ರೆ ನಾವು ಭಾರಿ ಕ್ರೂರಿಗಳು, ಹಾಳಾಗಿ ಹೋಗ್ತೀರಿ ಅಂತ ದಯ ತೋರಿಸು ಅಂತ ಹೇಳಿದ್ದಾರೆ. ತಾರ ಅರ್ಥ ಮಾಡ್ಕೊಬಿಟ್ರು. ಇವ್ರೇನ್ ಮಾಡಿದ್ರು ಮನುಷ್ಯರಿಗೆಲ್ಲ, ದುಡ್ಕೊಂಡು ಸುಮ್ಮನೆ ಕೂತಿರ್ತೀರ, ಅದೆಲ್ಲ ಕೂಡ ಖರ್ಚು ಮಾಡೋದಿಲ್ಲ ಅಂತ ತಿಳ್ಕೊಂಡು ದಾನ ಮಾಡಿ ಅಂತ ಹೇಳಿದ್ರು. ಅವ್ರು ತಿಳ್ಕೊಂಡ್ರು ದೇವತೆಗಳಿಗೆ ಅಹಂಕಾರ ಬರಬಾರದು ಅಂತ ಹೇಳಿದ್ದಾರೆ, ಮೇಲಿದ್ದಾರಲ್ಲ ಅಹಂಕಾರ ಬರಬಾರದು ತಿಳ್ಕೊಂಡ್ರೆ ಅವರು ಅಹಂಕಾರ ಕಳ್ಕೊಂಡ್ಬಿಟ್ರು. ಸೊ ದಾ ಒಂದು ಮಾತು ಹೇಳಿದಾಗ ಅವರವ್ರಿಗೆ ತಕ್ಕಂತೆ ಅದು ಅರ್ಥ ಆಗ್ಬಿಡುತ್ತೆ, ಅದು ಸ್ವರೂಪ ಯೋಗ್ಯತೆ ತಕ್ಕಂತೆ ಅರ್ಥ ಆಗುತ್ತೆ ಅನ್ನೋದು ಭಾರಿ ವಿಶೇಷ. ಬ್ರಹ್ಮದೇವರ ಪದ ಉಪಯೋಗಿಸಿದ್ದು ಆ ರೀತಿಯಲ್ಲಿ. ಮೋಹಯನ್ನನು ರೂಪಾಣಿ ತಸ್ಯ ವಾಕ್ಯಾನಿ ಉವಾಚಃ. ಆಗ ಹೇಳಿದರು, ಯಥಾ ವಿರೋಚನೋ ನೈವ ಜಾನೀಯಾ ವಿಷ್ಣು ಮಂಜಸ. ಅವ್ರು ಹೇಗೆ ಹೇಳಿದರು ಬ್ರಹ್ಮದೇವರು ಅಂದರೆ, ಶಾಸ್ತ್ರ ಹೇಳುತ್ತದೆ ಅಯೋಗ್ಯರಿ ತತ್ವ ಹೇಳಬಾರದು ಅಂತೇಳಿ. ಬಂದು ಕೇಳಿದ್ದಾನೆ ಹೇಳದೇ ಇರಬಾರದು, ಈ ರೀತಿ ಬಂದೀಗ ಬಂದು ಕೇಳಿದ್ರದ್ರಿಂದ ಹೇಳಬೇಕು, ಅಯೋಗ್ಯ ಆದ್ರಿಂದ ಹೇಳಬಾರದು. ಅದಕ್ಕೇನು ಮಾಡಿಬಿಟ್ರು, ತಿಳಿದು ತಿಳಿಬಾರ್ದು ಆ ರೀತಿ ಹೇಳಿಬಿಟ್ರು. ಯಥಾ ವಿರೋಚನೋ ನೈವ ಜಾನೀಯಾ ವಿಷ್ಣು ಮಂಜಸ. ವಿಷ್ಣುವನ್ನು ತಿಳ್ಕೊಳ್ಬಾರದು, ಉಪದೇಶ ಮಾಡಿರಬೇಕು. ಸ್ವವಾಕ್ಯಂಚ ಅನೃತಮ್ ನಶ್ಯಾತ್, ತಮ್ಮ ಮಾತು ಸುಳ್ಳಾಗಬಾರದು, ಅವರಿಗೆ ಜ್ಞಾನ ಬರಬಾರದು. ತಥಾ ಬ್ರಹ್ಮಾಪ್ಯುವಾಚ, ಹಾಗೆ ಬ್ರಹ್ಮದೇವರು ಹೇಳಿದರು ಅಂತ ಹೇಳ್ತಾರೆ. ಆಚರ್ಮ ಧರ್ಮದಲ್ಲೇ ಬರೀತಾರೆ, ಎಲ್ಲ ವಿಷಯ ಹೇಳೋದಿಲ್ಲ ಅಂತ ಹೇಳ್ತಾರೆ. ರಹಸ್ಯತ್ವಾತ್ ನ ಕಥ್ಯತೆ, ಗೊತ್ತಾಯ್ತಾ? ಅವೆಲ್ಲ ರಹಸ್ಯ ವಿಚಾರ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಶಿಷ್ಯರಿಗೆ ಉಪದೇಶ ಮಾತ್ರ ಮಾಡ್ತಾರೆ ಹೊರತು ಓರಲ್ ಕಮ್ಯುನಿಕೇಶನ್ ಅದು ರಿಟರ್ನಲ್ಲಿ ಕೊಡೋದು. ರೈಟರ್ನಲ್ಲಿ ಕೊಟ್ಟರೆ ಏನಾಗ್ಬಿಡ್ತದೆ, ಅದು ಈ ಪಾಸ್ವರ್ಡ್ ಎಲ್ರಿಗೂ ಹೇಳಿಬಿಟ್ರೆ ಮಾಡಿಕೊಂಡು ಪ್ರಯೋಜನವೇ ಇಲ್ಲ. ಯಾರಿಗೆ ಹೇಳಬೇಕು ಅದನ್ನು? ತುಂಬ ಕನ್ಸರ್ನ್ ಇದ್ದವರಿಗೆ ಮತ್ತೆ ಉಪಯೋಗ ಆಗಬೇಕು, ಮತ್ತೆ ರಹಸ್ಯ ಉಳಿಸ್ಬೇಕು ಎರಡೆರಡು. ಅಯೋಗ್ಯ ಹಿ ಅಸುರಾಜ್ಞಾನೆ ವಕ್ತವ್ಯಂ ನೈವ ಚಾಂದೃತಂ. ನೋಡಿ ಹೇಗೆ ಹೇಳ್ತಾರೆ, ಅಯೋಗ್ಯ ಅಸುರಾಜ್ಞಾನೆ, ಅಸುರರು ಜ್ಞಾನ ಪಡೆಯೋದಕ್ಕೆ ಅಯೋಗ್ಯರು, ಆದರೆ ವಕ್ತವ್ಯಂ ನೈವ ಚಾಂದೃತಂ, ಮತ್ತೆ ಸುಳ್ಳು ಹೇಳಬಾರ್ದು ನಾವು, ಮತ್ತೆ ಸತ್ಯಲೋಕಾದಿಗಳು ಸುಳ್ಳು ಹೇಳಿಬಿಟ್ರೆ ಅದು ಒಳ್ಳೇದಲ್ಲ ಅಂಥೇಳಿ, ಸತ್ಯ ಹೇಳಿ ಅವರೇ ತಿಳಿಸಿಬಿಟ್ರೆ ಅದು ಒಳ್ಳೇದಲ್ಲ. ಹೇಗೆ ಅವರು ಮೇಂಟೈನ್ ಮಾಡ್ತಾರೆ ಬ್ರಹ್ಮದೇವರು ಮಚ್ಚಾಪ, ಇದು ಹೇಗೆ ಒಂದೇ ಒಂದು ಬೌದ್ಧ ದರ್ಶನ ಇವರಿಗೆ ಹಸರರಿಗೆ ಮೋಹಕವಾಯಿತು. ಹುಡುಗರಿಗೆ ಪ್ರಶಾಂತ ವಿದ್ಯಾ ಅಂತ ಹೆಸರು ಭಾರಿ ಒಳ್ಳೆ ಅರ್ಥ ಕೊಟ್ಬಿಡ್ತಾವೆ. ಸೊ ನಾರಾಯಣ ಮಾಡಿದಾಗ ಇವರು ಮಾಡ್ತಾನೆ, ಅರ್ಥ ಆಯ್ತಾ? ಅದು ಅಲ್ಲೂ ಕೂಡ ಬಿಂಬ ಪ್ರತಿಬಿಂಬ ಭಾವ. ಆಭಾಸಕೋಶ್ಯ ಪವನ, ಯಾವ ರೀತಿಯಲ್ಲಿ ವಾಯುದ ಪರಮಾತ್ಮ ಏಕಕಾಲಕ್ಕೆ ಉಪದೇಶ ಮಾಡಿದರೂ ಕೂಡ ಯೋಗ್ಯರಿಗೆ ಸರಿಯಾದ ಅರ್ಥನೇ ಆಗಬೇಕು, ಅಯೋಗ್ಯರಿಗೆ ತಪ್ಪರ್ಥನೆ ಆಗಬೇಕು ಅಂತ ಹೇಗೆ ಹೇಳಿದನೋ ಅದೇ ರೀತಿಯಲ್ಲಿ ಬ್ರಹ್ಮದೇವರು ಕೂಡ ಒಂದೇ ಕಾಲಕ್ಕೆ ಉಪದೇಶ ಮಾಡ್ತಾ ಇವ್ರಿಗೆ ತಿಳಿಬೇಕು ಅದನ್ನು ತಿಳಿಬೇಕು ಈ ರೀತಿ ಹೇಳ್ತಾರೆ. ಇದು ಅಸಾಧ್ಯವಾದ ಮುಂದೇನು ಗೊತ್ತಿತ್ತು ನಮಗೆ ಇವರಿಗೂ, ಬಾಲಸಂಗಮಿ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈಹಿ, ಎಲ್ಲ ಯೋಗ್ಯರೇ ಕೂತ್ಬಿಟ್ಟಿದ್ದಾರೆ. ಅದರಲ್ಲಿ ತಾರತಮ್ಯ ಇದೆ. ತೀರಾ ಮಂದಬುದ್ಧಿಯವರು ಇದ್ದಾರೆ, ಬಿಗಿನರ್ಸ್ ಇದ್ದಾರೆ, ತೀರಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಇಬ್ಬರಿಗೂ ಒಟ್ಟಿಗೆ ತಿಳಿಬೇಕು ಬರೋದ್ರೆ ಸರ್ವಮೂಲ. ಅದು ಒಂದು ಟೆಕ್ನಿಕ್. ಇನ್ನೊಂದೇನು, ಯೋಗ್ಯರು ಅಯೋಗ್ಯರು ಬೇರೆ ಇದ್ದಾರೆ, ಅವರು ಕೂಡ ಏನಾಗಬೇಕು ಆಚಾರ್ಯ ಇನ್ನೊಂದು ದೃಷ್ಟಿಯಿಂದ ಹೇಳೋದಾದ್ರೆ ಅವಸರ ಬೋಹನ ಮಾಡಿದರು, ಅವ್ರ ಗ್ರಂಥದ ಕೆಲವು ವಾಕ್ಯ ಸಿಗಬಾರದು ಕೋಟ್ಪಾಡಿ ಜಾತಕ್ಕೆ ಅಂದರೆ ಅವಸರು ಬೈಕೊಂಡು ಹೋಗ್ಲಿ, ಅರ್ಥ ಆಯ್ತಾ? ಎಲ್ಲರಿಗೂ ಸಿಗಬೇಕು ಅಂತೇನು ಇಲ್ಲ, ಅವ್ರು ಸಿಗ ಹೇಗೆ ಕೊಟ್ಟರು ಅರ್ಥ ಅಪಾರ್ಥ ಮಾಡ್ತಾರೆ, ಹೇಗಿದ್ರು ಗೊತ್ತಾಗ ಕೊಡದೆ ಹೋದ್ರೆ ಕೊಟ್ಟಿಲ್ಲ ಅಂತಾರೆ, ಕೊಟ್ಟರೆ ಅಪಾರ್ಥ ಮಾಡ್ತಾರೆ, ಅವ್ರು ಕೊಡೋದಷ್ಟೇ ಬಿಡೋದಷ್ಟೇ. ಅದೇನು ಮಾಡಿಬಿಟ್ರೆ ಕೆಲವು ವಿಷಯನ ಉದ್ದೇಶಪೂರ್ವಕ ಅವ್ರಿಗೆ ತಿಳಿಬಾರದು ಅಂತಲೇ ಮಾಡಿದರು. ಶ್ರುತಿ ನಾವು ಏನಾದ್ರೂ ಬೇಕಾದ ತೋರಿಸ್ತಾ ಹೋಗ್ಬೋದಾಗಿತ್ತು, ತೋರ್ಸೋಕೆ ಬೈಕೊಂಡು ಹೋಗಿ ಹಾಗೆ ಬಿಟ್ರು ಅಂತ ಹೇಳಿದ್ರು, ಅರ್ಥ ಆಯ್ತಾ? ಇದು ಕೂಡ ಅರ್ಥ ಮಾಡಿಕೊಂಡ್ರೆ ಅದು ಅಲ್ಲೂ ಕೂಡ ನಾವು ಏನು ತೋರಿಸ್ಬೇಕು, ವಾಯುದೇವರ ವಿಶೇಷವಾದ ಮಹಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಹೊರತು ಬೇರೆ ಅಲ್ಲ. ಡಾಕ್ಯುಮೆಂಟ್ ಎಲ್ಲರಿಗೂ ಹೇಗೆ ತೋರಿಸೋದಿಲ್ವೋ ಹಾಗೆ, ಎಲ್ಲ ಬಂದಿರೋ ದೇವರು ಕೊಡ್ತಾ ಹೋಗ್ತಾರೆ, ಅದನ್ನೆಲ್ಲ ಕೂಡ ಪ್ರಸಂಗ ಇದ್ದ ಮಾತ್ರ ಕೊಡ್ತಾರೆ, ಕನ್ಸಲ್ಟೆ ಮಾತ್ರ ಕೊಡ್ತಾರೆ, ಯೋಗಿ ಜೀವರಿಗೆ ಬೇಕು ತೋರಿಸ್ತಾರೆ ಅಷ್ಟೇ. ಅಯೋಗ್ಯ ಹಿ ಅಸುರಾಜ್ಞಾನೇ ವಕ್ತವ್ಯಂ ನೈವ ಚಾಂದೃತಂ ಮಚ್ಚಾಪಾದ ಸರೋಭಾವ ಅಸುರೋಭಾವ ಪ್ರಹ್ಲಾದಯೇರ್ ನತು ಸ್ವತಃ. ಹಾಗಿದ್ರೆ ನೀವು ಪ್ರಹ್ಲಾದಿಗೆ ಉಪದೇಶ ಮಾಡಬಹುದು, ಅವನು ಅಸುರ, ಇವ್ರಿಗೆ ಯಾಕೆ ಮಾಡಬಾರದು ಅಂದ್ರೆ ಅಸುರ ಹುಟ್ಟಿನಲ್ಲಿ ಅಸುರ ಅಷ್ಟೇ ಅಂತ, ಸ್ವರೂಪದಲ್ಲಿ ಅಸುರ ಅಲ್ಲ. ವಿರೋಚನೆ ಏನಾತ? ಹುಟ್ಟಿನಲ್ಲೂ ಅಸುರ, ಸ್ವರೂಪದಲ್ಲೂ ಅಸುರ, ಅದಕ್ಕೆ ಅವನಿಗೆ ಹೇಳಬಾರದು. ಮಚ್ಚಾಪಾದ ಸ್ವರೋಭಾವ, ಇದರಿಂದ ಪ್ರಹ್ಲಾದರಿಗೆ ಬ್ರಹ್ಮದೇವರ ಶಾಪ ಇತ್ತು ಅನ್ನೋದು ಕರೆಕ್ಟ್ ಆಗಿದೆ. ಮಚ್ಚಾಪಾದ ಸ್ವರೋಭಾವ ಅಸುರೋಭಾವ, ನನ್ನ ಶಾಪದಿಂದಾಗಿ ಪ್ರಹ್ಲಾದನಿಗೆ ಆಸುರಭಾವ ಬಂದಿದೆ. ನತು ಸ್ವತಃ, ಸ್ವರೂಪದಲ್ಲಿಲ್ಲ. ಅಥ ಅಯಂತೂ ಆಸುರ ಏವಾತೋ, ವಿರೋಚನ ಯಾರಿವನು? ಅಸುರನೇ ಆಗಿಬಿಟ್ಟಿದ್ದಾನೆ. ವಕ್ಷ್ಯಾಮಿ ಅಸ್ಯ ಉಭಯಂ ಯಥ, ಅದಕ್ಕೇನೆ ಹೇಳಿರಬೇಕು ಹೇಳಿರಬಾರದು ಅಂತ ಉಪಾಯ ಮಾಡಿದರು. ಇಂದ್ರಸ್ತು ಶುದ್ಧ ಭಾವತ್ವಾತ್ ಪುನರಾಯಾಸ್ಯತಿ ಧ್ರುವಂ. ಹಾಗಿದ್ರೆ ಪಾಪ ಇಂದ್ರದೇವರಿಗೆ ಉಪಯೋಗ ಆಗೋದಿಲ್ಲ ಅಂತ ಕೇಳಿಬಿಟ್ರೆ ಹಾಗಿಲ್ಲ. ಇಂದ್ರ ಶುದ್ಧ ಸ್ವರೂಪರಾದ್ದರಿಂದ ಪುನರಾಯಾಸ್ಯತಿ ಧ್ರುವಂ, ಕ್ಲಾರಿಫಿಕೇಶನ್ ಬಂದೇ ಬರ್ತಾರೋ ಗೀತ್ ಬರೋದಿಲ್ಲ ಕ್ಲಾರಿಫಿಕೇಶನ್ಗೆ ಇವತ್ತು ಬರ್ತ. ಹೌದು, ಅದಕ್ಕೆ ಹಸುರ ಯಾವ್ದ್ರಲ್ಲಿ ಹಸುರ ಆತ? ಹುಟ್ಟಿನಿಂದ ಹಸುರ, ಜನ್ಮದಲ್ಲಿ ಹಸುರ. ಕನಕದಾಸರು ಬ್ರಾಹ್ಮಣರಲ್ಲ ಜನ್ಮದಿಂದ, ಆದರೆ ಯೋಗ್ಯತೆಯಲ್ಲಿ ಆ ರೀತಿ ಸ್ವರೂಪ ಬೇರೆ, ಯೋಗ್ಯತೆ ಬೇರೆ. ಧರ್ಮದಾದ ಇದ್ದಾನೆ, ಅವರೆಲ್ಲ ಹುಟ್ಟಿದ್ದು ಬೇರೆ, ಅವರ ಗುಣ ಸ್ವರೂಪ ಬೇರೆ. ದುರ್ಯೋಧನ ಒಳ್ಳೆ ಕ್ಷತ್ರಿಯ, ಚಂದ್ರವಂಶದ ಕ್ಷತ್ರಿಯ, ಭೀಮಸೇನ ಬ್ರದರ್ ಭೀಮಸೇನ ಅಂತ ಹೇಳಿ ಓಡಾಡಬೇಕು ಅಂತವನು ಮಾಡಿದ್ದೇನ ತಮೋ ಯೋಗ್ಯ ಮಾರಮತಾವನೇ ಯೋಗ್ಯ. ಅದರಿಂದ ಒಳ್ಳೆ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯೋಗ್ಯರಾಗಿರ್ಬೇಕಾಗಿಲ್ಲ, ಕೆಟ್ಟ ವಂಶದಲ್ಲಿ ಹುಟ್ಟಿದ ಮಾತ್ರ ಅಯೋಗ್ಯರಾಗಿರ್ಬೇಕಾಗಿಲ್ಲ. ಗೊತ್ತಾಯ್ತಾ? ಯಾವುದೋ ಒಂದು ಕರ್ಮದಿಂದ ಹುಟ್ಟಿ, ಅವ್ರಿಗೆ ಶಾಪದಿಂದ ಹುಟ್ಟಿದ್ರು, ಪ್ರಹ್ಲಾದನೇ ಶಾಪ ಬಂದಿದ್ದ ಹುಟ್ಟಿದ್ರು, ಸ್ವರೂಪದಲ್ಲಿ ದೋಷ ಇಲ್ಲ. ಇಂದ್ರಸ್ತು ಶುದ್ಧ ಭಾವತ್ವಾತ್ ಪುನರಾಯ ಸ್ಥಿತಿ ಧ್ರುವಂ ಇತ್ಯಭಿಪ್ರಾಯತಃ ಪ್ರೋಕ್ತೋ ಬ್ರಹ್ಮಣ ಅಕ್ಷಿಗತೋ ಹರಿಹಿ. ಈ ಅಭಿಪ್ರಾಯದಿಂದಲೇ ಬ್ರಹ್ಮದೇವರು ಎದ್ದ ನೇರ ಹೇಳಿದ್ದಾನೆ, ಕಣ್ಣಲ್ಲಿದ್ದಾನೆ ಅಂತ ಹೇಳಿಬಿಟ್ರು. ಅಯೋಗ್ಯತ್ವಾ ತುತ ಶ್ರುತ್ವ ಪ್ರತಿರೂಪಂ ವಿರೋಚನ. ಕಣ್ಣಲ್ಲಿ ಯಾರಿರ್ತಾರೆ ಯೋಚನೆ ಮಾಡಿದ ನೋಡ್ತಾ, ಸೈಂಟಿಫಿಕಲಿ ಕಣ್ಣಲ್ಲಿ ಯಾರಿರ್ತಾರೆ? ತನ್ನ ಪ್ರತಿಬಿಂಬ ಕಾಣಿಸ್ತಾ ಅಷ್ಟೆ, ತನ್ನಲ್ಲಿ ಅವನಿಗೆ ಕಂಡಿದ್ದಷ್ಟೇ. ಗೊತ್ತಾಯ್ತಾ? ಓ, ಹಾಗಿದ್ರೆ ನಾನೇ ದೇವರು ಅಂತ ತಿಳ್ಕೊಂಬಿಟ್ಟ ಅಷ್ಟೆ. ಮತ್ವಾ ಏನಾಯ್ತೆ, ಅಪ್ಸು ಆದರ್ಶಕೈ ಚೈವ ಪಪ್ರಚ್ಛ ಕಥಮಸ್ವಿತಿ. ಎಲ್ಲಿ ನೋಡಿದ ಅವನ ಪ್ರತಿಬಿಂಬನ? ಅಪ್ಸು ಆದರ್ಶಕ್ಕೆ, ಅಪ್ಸು ನೀರಲ್ಲಿ ನೋಡಿದ, ಆದರ್ಶ ಕನ್ನಡಿಯಲ್ಲಿ ನೋಡ್ಕೊಂಡ, ಓ ತನಗೆ ತಾನೇ ಕಂಡುಕೊಂಡ, ಅವ ನಾನೇ ಆತ್ಮ ಅಂತ ತಿಳ್ಕೊಂಡು ಐಕ್ಯ ತಿಳ್ಕೊಂಡ್ಬಿಟ್ಟ. ತತ್ರಾಪಿತು ಹರೇರ್ಭಾವಂ ಹೃದಯ ಕೃತ್ವಾ ಚತುರ್ಮುಖ. ಹಾಗೆ ಹೇಳ್ಬೇಕಾದ್ರೆ ಬ್ರಹ್ಮದೇವರಿಗೆ ಮಾತ್ರ ಏನು ಮನಸ್ಸಲ್ಲಿತ್ತು? ಕಣ್ಣದಿರೋ ನಾರಾಯಣ ಅಂತ ಇಟ್ಕೊಂಡೆ ಅವ್ರು ಹೇಳಿದ್ದು. ಇವನಿಗೆ ಅರ್ಥ ಆಗಲಿಲ್ಲ ಅಷ್ಟೇನೆ. ಸ್ವರೂಪಯೋಗತಿ ಇದರಿಂದ ಏನಾಯ್ತು ಅಂದ್ರೆ, ಗ್ರಂಥ ಏನೇ ಇದ್ರು ಕೂಡ ಅರ್ಥ ಮಾಡ್ಕೊಳ್ಳೋದು ಕೂಡ ಹೇಗೆ ಅರ್ಥ ಮಾಡ್ಕೋತಾರೆ ಅವರು? ಸ್ವರೂಪಯೋಗತಿ ತಕ್ಕಂತೆ ಅರ್ಥ ಮಾಡ್ಕೋತಾರೆ, ಹೊರತು ಬೇರೆ ರೀತಿ ಅರ್ಥ ಮಾಡ್ಕೊಡೋದಿಲ್ಲ. ಹೌದು, ಈ ಮಠದಲ್ಲಿ ಜಾಂಟಿ ಬರೋಕ್ಕೆ ಶುರು ಮಾಡ್ತಾರೆ, ಮಹಾಮಂಗಳಾರತಿ ಆಗ್ತಿರುತ್ತೆ. ಕೆಲವು ದರ್ಶನಕ್ಕಂತೆ ಓಡೋರು ಕೆಲವರು, ಏ ಎಲೆ ಆಗ್ತಾರೆ ನಾನು ತೋಡೋರು ಕೆಲವರು, ಯಾಕೆಂದ್ರೆ ಒಂದೇ ಎರಡು ಸಿಗ್ನಲ್ ಕೊಡುತ್ತೆ ಅವರಿಗೆ. ದುರ್ಯೋಗ ಮಾಡ್ತಾರೆ, ಸೀ ದೊಡ್ಡ ವಗ್ಗಾತಿರ್ತಿ, ಸೀದ ಬಿಟ್ಟದೇ ಅಲ್ಲಿ ಹೋಗೋದೇ ಅಲ್ಲ, ಈ ದರ್ಶನಕ್ಕೆ ಹೋಗ್ಬಿಡ್ತಾರೆ. ಅವ್ರ ಕೆಲ ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಕೂತವ್ರೆ ಅಂತ ಹೋಗ್ತಾರೆ. ಯಾಕೆಂದ್ರೆ ಅವರ ತಕ್ಕಂತೆ ಅದು ಸಿಗ್ನಲ್ ಕೊಡ್ತದೆ, ಅರ್ಥ ಮಾಡ್ಕೊಳ್ಳೋ ಶಬ್ದಗಳನ್ನು ಯಾವಾಗಲೂ ಹಾಗೆ. ಆದ್ರಿಂದ ಯೋಗ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಯೋಗ್ಯರಿಗೆ ಅರ್ಥವಾಗೋದೇ ಇಲ್ಲ. ಒಂದೇ ಬ್ರಹ್ಮಸೂತ್ರನೇ, ಎಷ್ಟು 21 ದುರ್ಭಾಷ್ಯ ಬರಲಿಲ್ಲ, ಅವರೇ ಬೇರೆ ಬ್ರಹ್ಮಸೂತ್ರ, ಇವರೇ ಬ್ರಹ್ಮಸೂತ್ರ ಬರೆದಿಲ್ಲ. ಯಾಕಪ್ಪ ಅರ್ಥ ಆಯ್ತು? ಸ್ವರೂಪ ಯೋಗ್ಯತೆ ಹಾಗೆ ಇತ್ತು. ಅದೇ ಉಪನಿಷತ್ತುಗಳು, ಯಾಕೆ ಬೇರೆ ಬೇರೆ ಅರ್ಥ ಆಯಿತು? ಅದೇ ಮಹಾಭಾರತ, ಅದೇ ಭಗವದ್ಗೀತ, ಅದೇ ಭಾಗವತ, ಎಲ್ಲ ಬೇರೆ ಬೇರೆ ಅರ್ಥ ಆಗುತ್ತೆ. ಮತ್ವಾಪಿ, ಕಣ್ಣಲ್ಲೇ ದೋಷ ಇದ್ರೆ ಅಲ್ಲಿ ಹಳದಿ ಕಾಣುತ್ತಲ್ಲ, ಹಾಗೆ ದೋಷ ಎಲ್ಲಿದೆ ಅವ್ರಿಗೀಗ? ನಮಗೆ ಸಿಂಪಲ್ ಅದು, ಇಬ್ಬರು ನೋಡ್ತಿದ್ದಾರೆ, ಒಂದು ವಸ್ತು ಇವ್ರು ಬಿಳಿ ಕಾಣುತ್ತೆ, ಹಳದಿ ಕಾಣುತ್ತೆ. ಸಬ್ಜೆಕ್ಟಿವ್, ಅದು ಸಬ್ಜೆಕ್ಟಿವ್. ಯಾರು ಏನು ಹೇಳ್ದು, ಏನು ಯಾರು ಹೇಳಿ, ಏನದು ಇನ್ನೊಮ್ಮೆ ಹೇಳಿ. ಹೌದು, ಕರೆಕ್ಟ್. ಇಲ್ಲ, ಕೆಲವೊಮ್ಮೆ ಗೋಪ್ಯ ವಿಷಯ ಓಪನ್ ಮಾಡಿದಾಗ ಯೋಗ್ಯತೆ ತಕ್ಕಂತ ನಾವು ಹೇಳ್ಕೊಟ್ಟಾಗಾಯ್ತು ಅವ್ರಿಗೆ. ಎಕ್ಸ್ಟರ್ನಲ್ ಸ್ವರೂಪದಲ್ಲಿ ಅರ್ಥ ಆಯ್ತು, ಎಕ್ಸ್ಟರ್ನಲ್ ಅರ್ಥ ಆಯ್ತು ಅವನಿಗೆ. ಸರಿ ಅರ್ಥ ಆಗ್ಬಿಟ್ರೆ ಏನಾಯ್ತು? ಈಗ ಅವನು ಗುಂಡಾನೆ, ದುಷ್ಟದಾನ ಇದೆ ಅವನಿಗೆ. ಈಗ ಕೈಲಿ ಪಿಸ್ತೂಲ್ ಕೊಟ್ರೆ ಹಾಗೋ ಹಾಗೆ, ನೀವು ದುರುಪಯೋಗ ಮಾಡ್ತಾ ಕೊಡದೆ ಹೋದ್ರೆ ಅದು ರಹಸ್ಯ. ಪಿಸ್ತೂಲ್ ಅಂಬೋದೇ ರಹಸ್ಯ, ಈಗ ಅವನಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅದು ಹೊರಗಿನ ಅಸ್ತ್ರ ಹೆಲ್ಪ್ ಮಾಡುತ್ತೆ ಅವನಿಗೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ತಾತ್ಕಾಲಿಕ ಅದು, ಬಟ್ ಉಳಿದ್ರೆ ತೊಂದರೆ ಆಗುತ್ತೆ ಅದರಿಂದ. ಆ ಕಾಲಕ್ಕೆ ತೊಂದರೆ ಆಗಬಾರದು ಅಂತ ಹೇಳ್ಕೊಡೋದಿಲ್ಲ ಅವನಿಗೆ. ಹಾಗೂ ಉಪಯೋಗ ಇಲ್ಲ ಅದರಿಂದ, ಅವನಿಗೆ ಉಪಯೋಗ ಆಗೋದೇ ಇಲ್ಲ. ಅದು ಉಳಿದವರಿಗೆ ಅದರಿಂದ ಡೇಂಜರ್ ಇದೆ, ಅದಕ್ಕೋಸ್ಕರ ಹೇಳೋದಿಲ್ಲ ಅಷ್ಟೇ. ಬಾಹ್ಯದಿಂದ ಬರೋ ಜ್ಞಾನ ಕೂಡ ಹೆಲ್ಪ್ ಮಾಡುತ್ತಲ್ಲ ಟು ಸಮ್ ಎಕ್ಸ್ಟೆಂಟ್, ಅದನ್ನು ತಪ್ಪಿಸ್ಬೇಕು ಅಂತ ಮಾಡಿದೆ. ಒಂದು ವಿಷಯ ಅರ್ಥ ಆಯ್ತು. ಈಗ ಒಂದೇ ವಸ್ತುನು ಇಬ್ಬರಿಗೂ ಕೂಡ ಒಂದೇ ರೀತಿ ಕಾಣಬೇಕು ಅಂತಿಲ್ಲ. ಉದಾಹರಣೆ, ಆನೆ ನಿಂತಿದೆ, ಸೈಡಿಂದ ಒಬ್ಬ ನೋಡ್ತಾನೆ, ಮುಂದಿನಿಂದ ಒಬ್ಬ ನೋಡ್ತಾನೆ, ಹಿಂದಿನಿಂದ ಒಬ್ಬ ನೋಡ್ತಾನೆ. ಅದೇ ಆನೆ ಹೇಗೆ ಕಾಣುತ್ತೆ? ಅದು ಫ್ಲಾಟ್ ಕಂಡಕ್ಕೆ ಕಾಣುತ್ತೆ. ಇದು ನೋಡಿ, ಹೇಗೆ ಕಂಡಕ್ಕೆ ಕಾಣುತ್ತೆ? ಹಿಂದ್ಗಡೆ ಬಾಲ ಕಾಣುತ್ತೆ. ಅದು ಒಂದೇ ವಸ್ತುನೇ, ಎಲ್ಲಿ ನಿಂತದೇನೆ ಗೊತ್ತಾಗುತ್ತೆ. ಸರಿಯಾದ ಏನು, ಎಲ್ಲ ಕಡೆಯಿಂದ ನೋಡಿ ತೀರ್ಮಾನ ಮಾಡ್ತಾನೋ, ಎಲ್ಲ ಪ್ರಮಾಣ ನೋಡಿ ತೀರ್ಮಾನ ಮಾಡೋ ಹಾಗೆ ಎಲ್ಲ ಓದಿ ಅವನು ತೀರ್ಮಾನ ಮಾಡ್ತಾನೆ. ಅಯೋಗ್ಯ ಏನು ಮಾಡ್ತಾ ಬಿಡಿ, ಅದನ್ನು ಗೋಡೆ ಅಂತ ಹೋಗ್ಬಿಡ್ತಾನೆ ಆಕೆ, ಅವನಿಗೆ ಅರ್ಥ ಆಗೋದಿಲ್ಲ. ಅದೇ ರೀತಿಯೇ ಇವ್ರು ಎಲ್ಲ ವಿಚಾರ ಉಪಕ್ರಮ ಉತ್ಸವ ಎಲ್ಲ ನೋಡ್ತಾರೆ ಇವರು, ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಕರೆಕ್ಟ್ ಅರ್ಥ ಆಗುತ್ತೆ. ಅವನೇನು ಮಾಡ್ತಾನೆ, ಮೇಲೆ ಅರ್ಥ ಮಾತ್ರ ತಿಳ್ಕೊಂಡು ಹಾಳಾಗಿಬಿಡ್ತಾನೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಇಂದ್ರಿಯ ಇವೆ ಅವಿತ್ಯಭಿಪ್ರಾಯತ ಪ್ರೋಕ್ತೋ ಬ್ರಹ್ಮಣ ಅಕ್ಷಿಗತೋ ಹರಿಹಿ ಅಯೋಗ್ಯತ್ವ ತುತ ಶ್ರುತ್ವ ಪ್ರತಿರೂಪಂ ವಿರೋಚನ ಮತ್ವಾ ಆಪ್ಸು ಆದರ್ಶಕೆ ಚೈವ ಪಪ್ರಚ್ಛ ಕಥಮಸ್ತ್ವಿತಿ ತತ್ರಾಪಿ ತು ಹರೇರ್ಭಾವಂ ಹೃದಿ ಕೃತ್ವ ಚತುರ್ಮುಖ ದೃಶ್ಯತೆ ಶೇಷ ಏವೇತಿ ತತ್ವವೇದಿ ವಿವೀಕ್ಷಯ. ದೃಶ್ಯತೆ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ವಿರೋಚನೆಗೂ ಕಾಣಿಸ್ತು. ಮತ್ತೇನು ಕಂಡೆ, ಮತ್ತೇನು ಇವರು ಕಂಡಿದ್ದು ಸರಿ ಹೋಯ್ತಲ್ಲ ಅಂತ ಕೇಳಿದರೆ, ತತ್ವವಾದಿ ವಿವೀಕ್ಷಯ, ತತ್ವವಾದಿಗಳಿಗೆ ಕಾಣೋದನ್ನು ಅವ್ರು ಹೇಳಿದರು. ಇವತ್ತು ತನ್ನ ಕಣ್ಣಿಗೆ ಕಾಣದ್ರೆ ಅರ್ಥ ಮಾಡ್ಕೊಬಿಟ್ಟು ಅರ್ಥ ಆಯ್ತಾ? ಈಗ ತತ್ವವಾದಿಗಳ ಕಣ್ಣಿಗೆ ಏನು ಕಣ್ಣಲ್ಲಿ ಕಾಣುತ್ತಲ್ಲ ಅದು ದೇವರು ಅಂತ ಅವ್ರು ಹೇಳಿದ್ದು. ಇವರು ತನ್ನ ಕಣ್ಣಿಗೆ ಕಾಣೋ ದೇವರು ಅಂತ ಅವ್ನು ತಿಳ್ಕೊಬಿಟ್ಟು ಅರ್ಥ. ಎಕ್ಸ್ಪರ್ಟ್ ಒಪಿನಿಯನ್ ಅಂತಲ್ಲ, ಹಾಗೆ ಎಕ್ಸ್ಪರ್ಟ್ ಒಪಿನಿಯನ್ ಫೈನಲ್ಲೇ ಹೊರತು ಇವನು ಒಪಿನಿಯನ್ ಅಲ್ಲ. ಟೇಕ್ ಒಪಿನಿಯನ್ ಬಿಡ್ತಾರೆ ಯಾರೋ ಒಬ್ಬರು. ಒಪಿನಿಯನ್ ಅಂತ ಯಾರ ಹತ್ರ ಒಪಿನಿಯನ್ ತೊಗೊಂಡ್ಬಿಟ್ರೆ, ಫ್ರೆಂಡ್ ಹತ್ರ ತೊಗೊಂಡ್ಬಿಟ್ರೆ, ಯಾರ ಹತ್ರ ತೊಗೋಬೇಕು ಅವನು? ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ಪಕ್ಕದಲ್ಲಿ ತೊಗೊಳಕ್ಕಾಗೋದಿಲ್ಲ. ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ಬೇಕು ಹೊರತು ಇನ್ನೊಬ್ಬರು ಸೆಕೆಂಡ್ ಒಪಿನಿಯನ್ ತಾನೇ ತೊಗೊಳಕ್ ಬರೋದಿಲ್ಲ. ಅದೇ ರೀತಿಯಲ್ಲಿ ಹೇಳಿ ತತ್ವವಾದಿ ವಿವೇಕ್ಷಯ ಅವ್ರು ಹೇಳಿದ್ರೆ ಅವನು ತಿಳ್ಕೊಂಡಿದ್ದೇನೋ ನೀನೇ ನೋಡ್ಕೋ ಗೊತ್ತಾಗುತ್ತೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಮುಂದೆ ಹೇಳ್ತಾರೆ. ಆಖ್ಯಾಯಿಕಾಂ ವಕ್ತುಂ ಭೂಮಿಕಾಂ ರಚಯತಿ ಯಾರ ಜಯಶ್ರುತಿ ತಥಾಪಿ ಯೋಗ್ಯತೈವಾತ್ರ ಭೂಯತೀತಿ ನಿವೇದಿತುಂ ದರ್ಶಯನ್ ಪ್ರತಿರೂಪಸ್ಯ ದೋಷಾನಾಹ ಪ್ರಜಾಪತಿ ತಥಾಪಿ ಯೋಗ್ಯತೈವಾತ್ರ ಭೂಯಸಿ. ನೋಡಿ, ಯೋಗ್ಯತೆ ಇಲ್ಲದೆ ಹೋದರೆ ಜ್ಞಾನ ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇವೆಷ್ಟೇ ಉದಾಹರಣೆಗೆ, ಇದು ಹಾಲಿದೆ ಕಾಯಿಸಿದ್ರು, ಹೆಪ್ಪಾಕಿದ್ರು ಮೊಸರಾಗಿಬಿಡುತ್ತೆ. ನೋಡಿದ, ಓಹೋ ಹೆಪ್ಪಾಕಿದ್ರೆ ಮೊಸರಾಗುತ್ತೆ ಅಂತ ತಿಳ್ಕೊಂಡ, ಚೆನ್ನಾಗಿ ನೀರು ಕಾಯಿಸ್ತಾ ಹೆಪ್ಪಾಕ್ತಾ, ಏನಾಯ್ತದ? ಮೊಸರು ಹೋಯ್ತು, ಅಪ್ಪು ಆಗಲಿ. ಯಾಕೆ ಯೋಗ್ಯತೆ ಇಲ್ಲ ಅದರಲ್ಲಿ. ಹಾಲಿನಲ್ಲಿ ಏನಿದೆ? ಹೆಪ್ಪಾಗೋ ಯೋಗ್ಯತೆ ಇದೆ, ನೀರೆಲ್ಲ ಯೋಗ್ಯತೆಯೇ ಇಲ್ಲ. ಅವಾಗ ಹೇಳಿದ್ರೆ ಏನಾಗುತ್ತೆ? ಈಗ ಅಯೋಗ್ಯನಲ್ಲಿ ಉಪದೇಶ ಕರಣ, ಅದು ಗೋರ್ಕಲ್ಮೆ ಮೆಡಿಸುರದಂತೆ. ಕಲ್ಲಿ ನೀರು ಹಾಕಿ ಹಾಕಿದ, ಅದು ಇಟ್ಟ ನೀರು ಹಾಕಿದ, ಏನು ಇಲ್ಲ ಇಲ್ಲ, ಬಡೆನೋ ಹೋಯ್ತು ಅದು ಹೋಯ್ತು. ಮಣ್ಣಲ್ಲಿ ಹಾಕಿದ, ಅದು ಹೀರ್ಕೊಂಡು, ಕಲ್ಲಿಗೆ ಹೀರ್ಕೊಳ್ಳೋ ಶಕ್ತಿ ಇಲ್ಲ, ಮಣ್ಣಿಗೆ ಹೀರ್ಕೊಳ್ಳೋ ಶಕ್ತಿ ಇದೆ. ಅದೇ ಜ್ಞಾನಿಗೆ, ಯೋಗ್ಯರಿಗೆ ಹೀರ್ಕೊಳ್ಳೋ ಶಕ್ತಿ ಇದೆ ಜ್ಞಾನನ. ಅವರಿಗೆ ಕೇಳಿ ಬಿಟ್ಬಿಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ. ಎಷ್ಟು ಹೇಳಿದ್ರು ಕೂಡ ಅವ್ರು ಆ ಕಡೆನೆ ಹೋಗ್ತಿರ್ಬೇಕು. ಒಳಗೆ ಹೋಗೋದೇ, ಒಳಗೆ ಹೋಗೋದು ನೀರು, ಕಲ್ಲೊಳಗೆ ನೀರು ಹೋಗೋದಿಲ್ಲ, ಮಣ್ಣೊಳಗೆ ನೀರು ಹೋಗ್ತದೆ. ಅದರಿಂದ ಇವರಲ್ಲಿ ಜ್ಞಾನ ಹೋಗೋದು, ಅವರಲ್ಲಿ ಜ್ಞಾನ ಹೋಗೋದಿಲ್ಲ. ಕಲ್ಲು ಅಂದ್ರೆ ಏನರ್ಥ? ಗಟ್ಟಿ. ಗಟ್ಟಿ ಅಂದ್ರೆ ಏನು? ಅಹಂಕಾರ. ಅಹಂಕಾರ ಇದ್ರೆ ಹೋಗೋದಿಲ್ಲ. ಇವ್ರು ಮೆದು, ಇವರು ಮಣ್ಣು ಮೆದು ಇರುತ್ತೆ, ನೀರು ಹೋಗುತ್ತೆ. ಸೊ ವಿನಯ ಇದ್ದಲ್ಲಿ ಜ್ಞಾನ ಬರೋ ಹಾಗೆ, ಅಹಂಕಾರ ಇದ್ದಲ್ಲಿ ಜ್ಞಾನ ಬರೋದಿಲ್ಲ. ತಥಾಪಿ ಯೋಗ್ಯತೈವಾತ್ರ ಭೂಯಸೀತಿ ನಿವೇದಿತುಂ ದರ್ಶಯನ್ ಪ್ರತಿರೂಪಸ್ಯ ದೋಷಾನಾಹ ಪ್ರಜಾಪತಿ ಅಲಂಕಾರಾದಿಭಿರ್ಯುಕ್ತಃ ಪಶ್ಯಸ್ವೇತಿ ವಿವೇಚಯನ್. ಇವರೆಲ್ಲ ಒಳ್ಳೆಯವರು ಸಿನಿಮಾ ನೋಡ್ತಾರೆ, ಕೆಟ್ಟವ್ರು ನೋಡ್ತಾರೆ ತಿಳ್ಕೊಂಬೋಣ. ಒಳ್ಳೆಯವನು ಏನು ನೋಡ್ತಾನೆ? ಕೆಟ್ಟವನು ಎಷ್ಟೆಲ್ಲ ಮಾಡ್ದ, ಕೊನೆಗೂ ಸತ್ತೋದ, ಕೆಟ್ಟವ್ರು ಆಭ ಅನ್ಕೋತ. ಅವನೇನು ಮಾಡ್ತಾನೆ? ಕೆಟ್ಟವ್ರು ಲೇಟೆಸ್ಟ್ ಏನು ಟೆಕ್ನಿಕ್ ಉಪಯೋಗಿಸ್ತಾರೆ ಅದನ್ನು ಕಲ್ತ್ಕೋತಾನೋ, ಗೊತ್ತಾಯ್ತಾ? ಸಿನಿಮಾ ನೋಡೋ ಈ ಥರ ಮಾಡ್ರೆ ಮಾಡ್ತಾರೆ, ನಾವು ಆ ರೀತಿ ಮಾಡೋಕೆ ತಿಳ್ಕೊತಾರೆ. ಆ ಸಂದೇಶ ಬೇಕಿಲ್ಲ, ಈ ಸಂದೇಶ ಬೇಕು ಅವನಿಗೆ. ಇದು ಐಡಿಯಾ ನಮಗೆ ಗೊತ್ತಿದೆ ನೋಡಿ, ಈ ರೀತಿ ಮಾಡಬೇಕು ಅನ್ಕೋತ ಅಂದ್ರೆ ಅವನು ಕ್ಯಾಚ್ ಮಾಡಿದ ಆ ಪಾಯಿಂಟ್ ಮಾತ್ರ ಇದಲ್ಲ, ಯಾಕೆಂದ್ರೆ ಸ್ವರೂಪದಲ್ಲಿ ಹೋಗೋದೇ ಅದು ಅಭಿರುಚಿ ಅವನಿಗೆ ಆ ಕಡೆ. ತಥಾಪಿ ಯೋಗ್ಯತೈ ಮಾತ್ರ ಅಲಂಕಾರಾದಿವಿರ್ಯುಕ್ತ, ಅದಕ್ಕೇನೆ ಬ್ರಹ್ಮದೇವರು ಹೇಳಬೇಕಾದ್ರೆ ಕಣ್ಣಿಗೆ ಕಂಡಿದ್ದ ಆತ್ಮ ಅಂತ ಹೇಳಿದಾಗ ಈ ಕಣ್ಣಿಗೆ ಕಂಡಿದ್ದ ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದು ದೋಷ ಇದೆ. ದೋಷ ಇದ್ದವನ ಆತ್ಮ ಹೇಗಾಗ್ತಾನೆ? ಯೋಚನೆ ಮಾಡಲೇ ಇಲ್ಲ ಅವನು. ಅದೇ ಜೀವೇಶ್ವರ ಐಕ್ಯ ಹೇಳಿದಾಗ ಜೀವ ದೋಷಿ, ದೋಷಿಯರ ಜೀವ ಈಶ್ವರ ಹೇಗಾಗ್ತಾನೆ? ಅವ್ನು ಯೋಚನೆ ಮಾಡೋದಿಲ್ಲ ಅವರು, ಗೊತ್ತಾಯ್ತಾ, ಅದು ಹೇಳಿದೆ ಆದ್ರಿಂದ ಆಗ್ತಾನೆ ಅಂತೇಳಿ ಹಠ ಹಿಡಿತಾರೆ.
ಅಲಂಕಾರಾದಿಭಿರ್ಯುಕ್ತ ಪಶ್ಯಸ್ವೇತಿ ವಿವೇಚಯನ್ ಯಥಾ ದೇಹ ಗುಣೇ ಗೌಣ್ಯಂ ದೋಷೇ ದೋಷಾಸ್ತೇತಿತು ತಥಾ ಪ್ರಶುದ್ಧ ಭಾವತ್ವಾತ್ ಪ್ರತಿರೂಪಶ್ಚ ತದ್ಗುಣಾನ್ ಪರಸ್ಯ ಬ್ರಹ್ಮನೋ ಜಾನನ್ ಯಯೋ ತುಷ್ಟಮನಾ ಸ್ವಯಂ. ಅದಕ್ಕೇನು ಮಾಡ್ದ, ಓ ಗುಣ ಬೇರೆ ದೋಷ ಬೇರೆ, ವಿವೇಚನೆ ಮಾಡ್ಕೊಳ್ಳೇ ಇಲ್ಲ ಅವನು. ದೋಷ ಅವನಿಗೆ ಇದೆ ಅಂತ ತಿಳ್ಕೊಂಡ್ಬಿಟ್ಟ ಕೊನೆಗೆ, ದೋಷ ಅವನಿಗೆ ಇದೆ ಅಂತ ತಿಳ್ಕೊಂಡು ಕೇಳ್ತಾ. ಅಸುರಾಣಾಂ ಅವಿಶ್ವಾಸ ನಿವೃತ್ತ್ಯರ್ಥಂ ಪಿತಾಮಹ ಮಾಧ್ಯಸ್ಥ್ಯಂ ಜಾಪಯಾನಸ್ಯ ಜಾನನ್ವೈ ರೋಚನಂ ಮನಃ ಪ್ರಾಹ ಜ್ಞಾನಾಂ ಪರಾಭಾವ ಇತ್ಯುಶ್ಚೈಶ್ಚ ಪುನಃ ಪುನಃ. ಅಸುರಾಣಾಂ ಅವಿಶ್ವಾಸ ನಿವೃತ್ತ್ಯರ್ಥಂ ಪಿತಾಮಹ, ಅಸುರರಿಗೆ ತಮ್ಮಲ್ಲಿ ಅವಿಶ್ವಾಸ ಬರಬಾರದು. ಈ ರೀತಿ ಬ್ರಹ್ಮದೇವರು ಮಾಡ್ತಾರೆ ಅಂತಾನೆ, ದೊಡ್ಡ ದೊಡ್ಡ ಹಸುರೆಲ್ಲ ಹೊರತೊಳಕ್ಕೆ ಹೊರತು ಹೋಗ್ತಾರೆ. ಅದಕ್ಕೆ ಅದಕ್ಕೆ ವಾಯುದೇವರು ಮಾಡೋದು ಅದೇ ಕೆಲಸ, ಬ್ರಹ್ಮದೇವರು ಮಾಡೋದು ಅದೇ ಕೆಲಸನೇ. ಬಟ್ ವಾಯುದೇವರ ಜೊತೆ ಏನು ಮಾಡ್ತಾರೆ ಅವರು? ಖಂಡನೆ ಮಾಡ್ತಾರೆ ಹಸುರನ್ನು. ಬ್ರಹ್ಮದೇವರ ಜೊತೆ ಖಂಡನೆ ಮಾಡೋದಿಲ್ಲ, ಏನು ಮಾಡ್ತಾರೆ ಅವರು? ಮಿಸ್ಲೀಡ್ ಮಾಡೋ ರೀತಿ ಮಾತಾಡ್ತಾರೆ. ಅದಕ್ಕೆ ಅವ್ರಿಗೆ ಭಾರಿ ವಿಶ್ವಾಸ, ಅವ್ರ ಮೇಲೆ ದೈತ್ಯರಿಗೆಲ್ಲ ಬ್ರಹ್ಮದೇವ್ರಿಗೆ ಅಂದರೆ ಭಾರಿ ವಿಶ್ವಾಸ. ಬ್ರಹ್ಮದೇವ್ರ ಮಗನ ನಾರದರ ಮೇಲೆ ಭಾರಿ ವಿಶ್ವಾಸ, ಅಪ್ಪ ಮಗನ ಮೇಲೆ ಭಾರಿ ವಿಶ್ವಾಸ. ಎಲ್ಲ ದೈತ್ಯರು ನಾರದರಿಗೆ ಕಾಂಟ್ಯಾಕ್ಟು, ಗೊತ್ತಾಯ್ತಿಲ್ಲ, ದೇವತೆಗಳ ಕಾಂಟ್ಯಾಕ್ಟ್ ಇದ್ರೆ ನಾರದ ಕಾಂಟ್ಯಾಕ್ಟ್ ಇರ್ತದೆ. ಅಪ್ಪ ಮಗ ಒಂದು ಇನ್ನು ಮೇಂಟೈನ್ ಮಾಡಿಬಿಟ್ಟಿದ್ದಾರೆ, ಹೇಗೆ ಒಂದು ಇದನ್ನು ಮೇಂಟೈನ್ ಮಾಡಬೇಕಲ್ಲ, ಎಲ್ಲಪ್ಪ ಎಲ್ಲರಿಗೂ ಬೇಕಾದವರು ಅಂತ ಆ ರೀತಿ ಮಾಡ್ತಾರೆ. ಯಾರು ಮಾಡೇ ಇಲ್ಲ, ಒಬ್ರು ಮಾಡಿಲ್ಲ ವಾಯುದೇವರಿಗೂ. ಯಾಕೆಂದ್ರೆ ಅವ್ರು ಸ್ಟ್ರಿಕ್ಟ್ ಅವರು, ಸ್ಟ್ರಿಕ್ಟ್ ಅವರು, ಸ್ಟ್ರಿಕ್ಟ್ ಅವರು. ಇವರು ಅಡ್ವೊಕೇಟ್ ಇದ್ದ ಹಾಗೆ ಬ್ರಹ್ಮದೇವರು, ಅವರು ಜಡ್ಜ್ ಇದ್ದ ಹಾಗೆ, ಗೊತ್ತಾಯ್ತಿಲ್ಲ, ಜಡ್ಜು ಮಾಡಕ್ಕೆ ಬರೋದಿಲ್ಲ ಹಾಗೆಲ್ಲ. ಇವರು ಅಡ್ವೊಕೇಟ್ ವಾದ ಮಾಡೋಕೆ ಇದು ಬೆಳಿಗ್ಗೆ ಒಂದು ಬಿದ್ದು ಯಾವ ಬೇಕಾದ್ರೂ ವಾದ ಮಾಡಬಲ್ಲ. ನೋಡೋದಕ್ಕೆ ಅವರೇನು ವಾದ ಮಾಡೋದಷ್ಟೇ ಹೊರತು ಇದು ಮಾಡಕ್ಕೆ ಕೊಟ್ಟಿಲ್ಲ, ಇಷ್ಟೇ ವಾದ. ಅವರಿಗೇನಾಗಬೇಕು, ಅದು ಕನ್ಫ್ಯೂಷನ್ ಆಗಬೇಕು. ಯಾರಿಗೆ? ಸಂಹಾರ ಮಾಡ್ತಾರೆ ಬ್ರಹ್ಮದೇವರು ಮಾಡ್ತಾರೆ ಕೆಲಸನ, ಬಟ್ ಮಾಡಿದಾಗ ಗೊತ್ತಾಗೋದಿಲ್ಲ ಅವ್ರು ಮಾಡೋದು. ನೀವು ವರ ಬೇಕಾ ತಗೋ ಪರಿ ಸಾಯ್ತಿ, ಅದು ಅರ್ಥ ಆಗೋದಿಲ್ಲ ಅವನಿಗೆ. ವರ ಕೊಡ್ತೀನಿ ಸಾವಿರ ಇಲ್ಲ ಅಂತ ಹೇಳ್ಬೇಕು, ಒಪ್ಪನ ಹೇಳಿ ಸಾವಿರ ಇಲ್ಲ ಅಂತ ಕೊಡೋದಿಲ್ಲ ವರನ. ಈ ಕೇಳಿದ ವರ ಕೊಡ್ತೀನಿ, ಇದು ಮೀರಿಕೊಳ್ತಾನೆ ದೇವರಷ್ಟು, ಮತ್ತೆ ಯೋಚನೆ ಮಾಡ್ತೀಯ ಆ ರೀತಿ ಹೇಳಿದ್ರು. ಮಾಧ್ಯಸ್ಥಂ ಜ್ಞಾಪಯಾನಸ್ಯ ಜಾನನ್ವೈ ರೋಚನಂ ಮನಃ ಪ್ರಾಹ ಜ್ಞಾನಾಂ ಪರಾಭಾವ ಹೇಳಿದ. ಎಕ್ಸಾಮಿನರ್ ರೋಲ್ ಬೇರೆ, ಇನ್ವಿಜಿಲೇಟರ್ ರೋಲ್ ಬೇರೆ ಅಂತ ಹೇಳಿಲ್ಲ. ಇನ್ವಿಜಿಲೇಟರ್ ಹೇಗಿರ್ತಾನೆ, ಎಲ್ಲರೂ ಒಂದೇ ರೀತಿ ನೋಡ್ತಾನೆ, ಮತ್ತೆ ಪೇಪರ್ ಕಡೆ ಪೇಪರ್ ಕೊಡೋದು ಎಲ್ಲ ಮಾಡ್ತಾನೆ. ಅದೇ ಅದು ಬೇಕು ಕಂಡು ಮಾಡೋದಿಲ್ಲ, ಇವ್ನು ದಡ್ಡಾಗಿ ಒಂದು ಮಾತು ಬರೆಯೋದಿಲ್ಲ ಅಲ್ಲಿ. ಪೇಪರ್ ಕಡೆ ಕೊಡ್ತೇವೆ ದಡ್ಡ ನೀನೇ ಬೈತಿ ಅಂತ ಬರಿತಿ ಅಂತ ಹೇಳೋದಿಲ್ಲ. ತಗೋ ಮಾರ ಆಯ್ತು, ನೀವು ಬರೆಯೋದು ಭಾರಿ ಪುಣ್ಯ ತಗೊಂತಾನೆ ಕೊಡ್ತಾನೆ. ಏನಾದ್ರು ಮಧ್ಯೆ ಕೇಳ್ತಾನೆ, ಎದ್ದು ನಿಂತ್ಕೊಂಡು ತಕ್ಷಣ ಹೋಗ್ತಾನೆ ಏನು ಬೇಕಪ್ಪ ಅಂತ ಕೇಳ್ತಾರೆ. ಅದೆಲ್ಲ ಮಾಡಬೇಕು, ಎಕ್ಸಾಮ್ ಅಂದ್ರೆ ಅದೆಲ್ಲ ಮಾಡೋದಿಲ್ಲ. ತಕ್ಷಣ ಹೊಡೆದು ಹೋಗ್ತಿರ್ತಾನೆ ಆ ಕಡೆಗೆ, ಇನ್ನೊಂದು ಲೇಟರ್ ವ್ಯಾಲ್ಯೂ ಮಾಡಬಾರ್ದು ಅವನು. ಬರಿತಾ ಇರೋದು ಗೊತ್ತಿದೆ ಅವನೇ, ಎಕ್ಸಾಮ್ ಅಂದ್ರೆ ಆಗಿದ್ರು ಕೂಡ ನೋಡಿ ಬರಿತಿರೋ ಹೋಗ್ಬಿಟ್ಟಿಲ್ಲ, ಕಟ್ಟಾಕ್ಬಾರ್ದು, ಗೊತ್ತಾಯ್ತಿಲ್ಲ. ಏನಾದ್ರು ಬರ್ಕೋ ಹೋಗ್ಬಿಡಿ, ಬೇಕಾದ ಬರ್ಕೋ ಅಂತ ಹೇಳ್ತಾರೆ. ಸಾಧನೆ ಬೇಕಾದ ಮಾಡ್ಕೋ, ಪೇಪರ್ ಬೇಕಾ ಕೊಡ್ತೀನಿ ಅಷ್ಟೇ, ಪೆನ್ ಇಲ್ಲ ಪೆನ್ ಕೊಡಿಸ್ತಾನೆ ಬೇಕಾದ್ರೆ. ಇನ್ನೊಬ್ರಿಗೆ ಪೆನ್ ಕೊಡಿಸ್ತೇವೆ, ಕೆಲವರು ಏನೋ ಇದಿರೋದಿಲ್ಲ ಪರೀಕ್ಷೆಗೆ, ಅದೆಲ್ಲ ಕೊಡಿಸ್ತಾರೆ. ಟೆಕ್ಸ್ಟ್ ಬುಕ್ ಕೊಡಿಸೋದಿಲ್ಲ, ಅವ್ರು ತುಳಿದೆಲ್ಲ ಕೊಡಿಸ್ಬಿಡ್ತಾರೆ. ಆದರೆ ಅವನೇನು ಮಾಡ್ತಾನೆ, ಅವ್ನು ನೋಡಿದ್ರೆ ನಾನು ಬಾಯಿ ಮಾಡ್ತೀನಿ ಕೊಡ್ತಾನೆ. ಆಮೇಲೆ ನೋಡಿ ಐದು ಲೀಟ್ರ್ ಬೈದಿನ ಅವನು ಫೇಲ್ ಆದಾಗ, ಇದು ಲೀಟ್ರ್ ಭಯ ಆಗಿಲ್ಲ. ಆದರೆ ಈಗ ಇರ್ತಾವೆಲ್ಲರೂ ಬೈತಾನೆ. ಇದೇ ಇದೇ ರೀತಿಯೇ ವಾಯುದೇವರ ರೋಲ್ ಬೇರೆ, ಬ್ರಹ್ಮದೇವ ಇಬ್ಬರು ಒಂದೇ ಇದಾದರೂ ಕೂಡ ರೋಲ್ ಬೇರೆ, ಯೋಗ್ಯತೆ ಒಂದೇ. ಅವ್ರ ಮೋಸ ಈಸ ಇಲ್ಲ, 100% ಶುದ್ಧವಾಗುತ್ತೋ ಥರ ಮಾಡತ್ತಾರೋ ಇದನ್ನು ಗೊತ್ತಾಗ. ಇದು ಬ್ರಹ್ಮದೇವರ ಟ್ಯಾಕ್ಟಿಕ್ ಅಂತ ನಾವು ಉಪಯೋಗಿಸ್ಬೇಕು ಯಾವಾಗ ಕೂಡ, ಗೊತ್ತಾಯ್ತಾ. ಬೇಡ ಸತ್ಯ ಬಿಡಬಾರ್ದು, ಗಲಾಟೆ ಮಾಡ್ಕೋಬಾರ್ದು, ಅದು ಅವ್ರು ಕೊಟ್ಟಿರೋ ಒಳ್ಳೆ ವಿಷಯ. ಹೌದು, ಪದವಿ ಹಾಗೆ. ಮತ್ತು ಉದಾಹರಣೆಗೆ ಯಾವುದೇ ಪಾರ್ಟಿಯಿಂದ ಚೀಫ್ ಮಿನಿಸ್ಟರ್ ಆದರೂ ಕೂಡ ಆತ ಚೀಫ್ ಮಿನಿಸ್ಟರ್ ಫಾರ್ ದ ಸ್ಟೇಟ್ ಆಗ, ಆ ಪಾರ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಬಟ್ ಬಿಲಾಂಗ್ಸ್ ಟು ಎಲ್ಲರೂ ಏನಂತ ಕರೀತಾ ಇರ್ತಾನೆ. ನಮ್ಮ ಚೀಫ್ ಮಿನಿಸ್ಟರ್ ಅಪೋಸಿಟ್ ಪಾರ್ಟಿಯವರು ಕೂಡ ಅಡ್ರೆಸ್ ಮಾಡಬೇಕಾದ್ರೆ ಸಿ ಎಂ ಅಂತಲೇ ಅಡ್ರೆಸ್ ಮಾಡಬೇಕು ಅವ್ರನ್ನ, ಬೇರೆ ರೀತಿ ಮಾಡೋಗಿಲ್ಲ. ಆದರೆ ಪಾರ್ಟಿ ಪ್ರೆಸಿಡೆಂಟ್ ಆದಾಗಿಲ್ಲ, ಅವರಿಗೇನು ಪಾರ್ಟಿ ಪ್ರೆಸಿಡೆಂಟ್ ಕೆಲಸ ಏನೋ. ಮತ್ತು ಪಾರ್ಟಿ ಪ್ರೆಸಿಡೆಂಟ್ಗೆ ಗೌರ್ಮೆಂಟ್ ಬೆನಿಫಿಟ್ ಯಾವುದು ಕೊಡೋದಿಲ್ಲ, ಅವರಿಗೆ ಕಾರ್ ಗೌರ್ಮೆಂಟ್ ಯಾವುದು ಸಿಗೋದಿಲ್ಲ, ಇಂಡಿವಿಜುವಲ್ ಪರ್ಸನ್ ಆತ, ಪ್ರೈವೇಟ್ ಇದ್ದಾಗ ಲೆಕ್ಕ. ಇದಕ್ಕೆ ಬಂದಷ್ಟೇ ಗೌರ್ಮೆಂಟ್ ಆಗಿಬಿಡ್ತಾರೆ. ಎಷ್ಟು ಜನ ಮಿನಿಸ್ಟ್ರಿ ಪೋಸ್ಟಲ್ಲಿ ಇರ್ತಾರೆ, ಪಾರ್ಟಿಗೆ ಹೋಗ್ಬಿಡ್ತಾರೆ, ಅವ್ರ ಕಾರಿಗೆ ವಾಪಸ್ ಹೋಗ್ಬಿಡ್ತಾರೆ, ಹಾಗೆ ತಗೊಳ್ಳೋಗಿಲ್ಲ. ಅದು ನಿಯಮಗಳು, ಆ ಪೋಸ್ಟಿನ ವರ್ಷನೇ ಬೇರೆ ಇರುತ್ತೆ. ಬ್ರಹ್ಮದೇವರು ಆ ಥರ ಪೋಸ್ಟ್ ಆದ್ದರಿಂದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗೋ ಅವ್ರ ಹಾಗೆ. ವಾಯುದೇವರು ಟೀಚಿಂಗ್ ಅವ್ರದ್ದು, ಆದ್ದರಿಂದ ಅಯೋಗ್ಯನ ಗೆಟ್ ಔಟ್ ಅಂತ ಕಳಿಸ್ತಾರೆ.
ತಥಾಪಿ ಅಶುದ್ಧ ಭಾವತ್ವಾತ್ ಅಜಾನನ್ನೇವ ನಿರ್ಯಯೌ ಗತ್ವಾ ಚೈವ ಪರಂ ಬ್ರಹ್ಮ ಪ್ರತಿರೂಪಾತ್ಮಕಂ ಸದಾ ದಿದೇಶ ಸರ್ವಾಸುರಾಣಾಂ ಶರೀರಾಲಂಕೃತೈರಪಿ ಅಲಂಕೃತಿಂ ಬ್ರಹ್ಮಣಶ್ಚ. ಯಾರು ಅಯ್ಯೋ ರೆಕಂಡ್ ಮಾಡಿದ್ರೆ ಇದೆಲ್ಲ ಇದೆಯಲ್ಲ ಪ್ರಾಣದೇವರು ಯಾಕೆ ಹೋಗೋದಿಲ್ಲ ಅದಕ್ಕೆ ಸಿಂಪಲ್ ಅಲ್ಲ, ಯಾಕೆ ಹೋಗೋದಿಲ್ಲ ಅವ್ರ ಹತ್ರ, ಅವ್ರು ಸ್ಟ್ರಿಕ್ಟ್ ಅಂತ ಗೊತ್ತದೆ, ಹೋಗೋ ಚಾನ್ಸೇ ಇಲ್ಲ ಅವ್ರ ಹತ್ರ. ಆಕಡಾಶ್ವ ಬಂತ ಪ್ರೂವ್ ಆಗಿದೆ, ಹೀಗಾಗಿದೆ ಆಕಡಾಶ್ವ ಉಪನಿಷತ್ ಬಂದಿರೋದು ಅದು ಗೊತ್ತಾಯ್ತಾ. ಅದರಿಂದ ಪ್ರೂವ್ ಆಗಿದೆ ಅವ್ರಿಗೆ, ಸ್ಟ್ರಿಕ್ಟ್ ಅಂತ ಗೊತ್ತಿರೋದ್ರಿಂದ ಹೋಗೋದಿಲ್ಲ ಅವ್ರ ಹತ್ರ. ಮತ್ತೆ ಅದೇ ರೀತಿ ವಿಷ್ಣು ಹೊತ್ತು ಹೊರ ಕೇಳೋಕೆ ಹೋಗೋದಿಲ್ಲ ಅವರು, ದೇವರ ಹತ್ರ ಏನ್ ಮಾಡಿ ಹೊರ ಕೇಳೋದಿಲ್ಲ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಸಿಕ್ಸ್ಟ್ ಅಂತ ಗೊತ್ತು. ಆ ವಾಯುದೇವರ ಹತ್ರ ಹೋಗೋದಿಲ್ಲ, ಹರಿವಾಯುಗಳ ಹತ್ರ ಹೋಗೋದಿಲ್ಲ ಅವರು, ಅದೇ ವಾಯುದೇವ ಬ್ರಹ್ಮಪೋಷ್ಟಿ ಮಾತ್ರ ಹೋಗ್ತಾರೆ, ಬೇರೆದಕ್ಕೆ ಹೋಗೋದಿಲ್ಲ. ದಿದೇಶ ಸರ್ವಾಸುರಾಣಾಂ ಅಥೋಸುರಾ ನದಾಶ್ಯಂತಿ ನಚ ನೈಜಂತಿ ಆತ್ಮನಃ ಪರಂ. ಆದ್ರಿಂದಾನೆ ಅಸುರರು ಏನ್ ಮಾಡಿ ಪ್ರತ್ಯಕ್ಷೋಪಲಂಬಿತಾಂ ಅಲಂಕೃತಿಂ ಅಥೋ ಅಸುರ ನದಾಶ್ಯಂತಿ, ಇನ್ನೊಬ್ರಿಗೆ ಕೊಡಕ್ ಹೋಗೋದಿಲ್ಲ, ಯಾಕೆಂದ್ರೆ ದಾನ ಧರ್ಮ ಮಾಡೋದಿಲ್ಲ ಅವರು, ತಾನೇ ದೇವರನ್ನು ತಿಳ್ಕೊಂಡಿರೋದ್ರಿಂದ ಇನ್ನೊಬ್ರಿಗೆ ಕೊಡ ಚಾನ್ಸ್ ಇಲ್ಲ. ನಜಯಂತಿ ಆತ್ಮನಃ ಪರಂ, ಅದು ತಮ್ಮನ್ ಬಿಟ್ಟರೆ ಬೇರೆ ಯಾರಿಗೂ ಅಪ್ಲೈ ಆಗಬಾರ್ದು, ತಾನು ತಾನೇ ಸ್ವಭೋಗೇನೈವ ತೃಪ್ತಿ ಸ್ಯಾ. ಊಟ ತಾನು ಬಡಿಸಿದ ಊಟ ಮಾಡಿಬಿಟ್ರೆ ಅಡುಗೆ ಮಾಡಿ ಸಾರ್ಥಕ ಇದ್ದಾಗಲಕ್ಕ, ಯಾತಕ್ಕೆ ನಾನೇ ದೇವರು ತಿಂದಾಗ್ಬಿಟ್ಟು ಏನು ಹೇಳ್ತಾನಲ್ಲ, ಮದನ್ಯ ಕೋಗ್ರಹ ಉಪ್ಪುವಾನ್ ಬಂದ್ಬಿಟ್ರೆ ಯಾರಿದ್ದಾರೆ, ನಾನೇ ತಿಂತೇನೆ. ಇತಿ ಸರ್ವೇಭ್ಯ ಸರ್ವೇಪಿ ಮೇನಿರೆ ಹಸುರ ಹಾಕಿ ತಿಳ್ಕೊಂಡ್ಬಿಟ್ರು. ತತ್ ಸಂಸ್ಕಾರ ವಶೇನೈವ ಸ್ವಯಂ ಬ್ರಹ್ಮೇತಿ ವೇದಿನಃ, ಆ ಸಂಸ್ಕಾರ ವಶ ಅವರಿಗೆ ಸ್ವಯಂ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರು. ಅಹಂ ಬ್ರಹ್ಮೇತಿ ವೇದಿನಃ ಅಂದ್ರೆ ಒಂದೇ, ಸ್ವಯಂ ಬ್ರಹ್ಮೇತಿ ವೇದಿನಃ ಅಭವನ್ ಅಪತಂಶ್ಚೈವ ತಮೋಂಧೇ ನಿತ್ಯ ದುಃಖಿತಾಹ. ಪರಿಣಾಮ ಏನು ಅಂದ್ರೆ ಅದನ್ನಂತ ವಶರಲ್ಲಿ ಬಿದ್ದರು, ನಿತ್ಯ ದುಃಖಿತಾಹ, ನಿತ್ಯದಲ್ಲೂ ಕೂಡ ದುಃಖವಂತಕ್ಕಂಥವರಾಗಿ, ಅಲ್ಲಿ ಇಲ್ಲೂ ದುಃಖ ಅಲ್ಲೂ ದುಃಖ, ಅಲ್ಲಿ ಬರೀ ದುಃಖ. ಅಥ ಇಂದ್ರೋ ಅಥ ಇಂದ್ರೋ ಪ್ರಾಪ್ಯವ ದೇವಾನ್ನಿತಿ ಖಂಡ ತಾತ್ಪರ್ಯಮಾಹ ಇಂದ್ರಶ್ಚೇತಿ ಪಶ್ಚಾತ್ ಸದೋಷತಾಂ ಪಶ್ಯನ್ನಿವ ಸಮ್ಯಗ್ ಉಪದೇಶಮಲಬ್ಧ್ವ ಪುನಃ ಪುನರ್ಗತ್ವ ನಿವರ್ತತೆ ನಿವರ್ತನೆ ಪ್ರಯೋಜನಮಾಹ ಪುನಃ ಪುನರಿತಿ. ಆದರೆ ಇಂದ್ರದೇವರು ಹಾಗೆ ಮಾಡಲಿಲ್ಲ, ಯೋಚನೆ ಮಾಡಿ ಈ ಪಕ್ಷ ಒಪ್ಪಲಕ್ಕೆ ಬರೋದಿಲ್ಲ ಅಂಥೇಳಿ ಮತ್ತೆ ಕೇಳ್ಕೊಂಡು ಹೋದರು. ಆದ್ದರಿಂದನೇ ಮತ್ತೆ ಮತ್ತೆ ಕೇಳಬೇಕು, ಹರಿಕಥೆ ಏನೇ ಕೇಳೋ ಮತ್ತೆ ಕೇಳೋ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಆವೃತ್ತಿ ರಸಕೃ ಉಪದೇಶ, ಇವ್ರು ಹೋಗೋದು ಆವೃತ್ತಿ ಆಗೋದು, ಹೋಗೋದು ಆವೃತ್ತಿ ಮಾಡೋದು. ಈ ಆವೃತ್ತಿ ಮಾಡಿದ್ರಿಂದ ಅವ್ರಿಗೆ ಜ್ಞಾನ ಬಂತು. ಅವನು ಆವೃತ್ತಿ ಮಾಡಲಿಲ್ಲ, ಅವನು ಯಾರು ವಿರೋಚನ ಆವೃತ್ತಿ ಮಾಡದೆ ತಾನು ಹೇಳಿದ್ದ ಒಂದು 32 ವರ್ಷ ಹೋದ ಅದೇ ಮುಗಿಸ್ಬಿಟ್ಟ. ಇವ್ರು ಆವೃತ್ತಿ ಮಾಡೋದು ಉಪಯೋಗ ಆಯಿತು. ಆವೃತ್ತಿ ಶಬ್ದಕ್ಕೆ ಇದೆಲ್ಲ ಅರ್ಥಗಳು, ಎಲ್ಲೇ ನಮ್ಗೆ ಅರ್ಥ ಆಗೋದಿಲ್ಲ ಏನು ಮಾಡಬೇಕಾಗ, ಆವೃತ್ತಿ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಇನ್ನೊಂದ್ಸರಿ ಓದು, ರಿವಿಷನ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಪರೀಕ್ಷೆ ಓದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಓದೋದೆಷ್ಟು ಮುಖ್ಯನೋ ರಿವಿಷನ್ ಅಷ್ಟೇ ಮುಖ್ಯ. ಆನ್ಸರ್ ಬರದೆ ಅಂದರೆ ಕೂಡ ಏನು ಮಾಡಬೇಕು, ಅವನು ಫಾಸ್ಟಾಗಿ ರಿವೈಸ್ ಮಾಡಬೇಕು. ಎಷ್ಟೊತ್ತಿರ್ತ ಅವನು ಗೊತ್ತಾಗ್ಬಿಡುತ್ತೆ, ಸಣ್ಣ ಮಿಸ್ಟೇಕ್ ಗೊತ್ತಾಗ್ಬಿಡುತ್ತೆ, ತಕ್ಷಣ ಗೊತ್ತಾಗ್ಬಿಡುತ್ತೆ. ಪುನಃ ಪುನಶ್ಚ ಮೋಹಾಯ ಗತ್ವಾಗತ್ವಾದಿ ವರ್ತತೆ ಇಂದ್ರಷ್ಟು ಜಾನನ್ನಪಿತು ಮೋಕ್ಷಂ ಮೋಹಯನ್ ಅಸುರಂ ತದಾ ಗತ್ವಾನಿವ ವೃತೆ ಪಶ್ಚಾತ್ ಇವ ಪಶ್ಯನ್ ಸ ದೋಷತಾಂ ಪುನಃ ಪುನಶ್ಚ ಮೋಹಾಯ ಗತ್ವಾಗತ್ವಾ ನಿವರ್ತತೆ ಕಥಂಚಿದೇವ ವಿಜ್ಞಾತಂ ಮಯೇತ್ಯ ಜ್ಞಾನ್ ವಿಮೋಹಿತು ಖಂಡಿತಿ. ಅಲ್ಲೂ ಸಹ ಇನ್ನೊಂದು ಕೆಲಸ ಮಾಡಿದರು ಅವರು, ಒಂದು ವಿಶೇಷ ತಿಳ್ಕೊಳ್ಳೋದೊಂದು, ಅಸುರ ಮೋಹನ ಮಾಡೋದೊಂದು, ಇದ್ರದೇವರು ಕೂಡ ಏನೋ ಕಷ್ಟಪಟ್ಟರು. ವಿರೋಚನೆ ನೋಡಿ ಫಸ್ಟ್ ಅಟೆಂಪ್ಟೇ ಮುಗಿಸ್ಬಿಟ್ಟೆ ಕೆಲಸನ, ಇದ್ರ ಹೋಗ್ತಾರೆ 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 ಅಂತ ಹೇಳಿಬಿಟ್ಟು ಅಸುರರಿಗೆ ಅವ್ರು ಕೆಟ್ಟ ಭಾವನೆ ಬರಬೇಕು ಆ ರೀತಿ ಮಾಡಿದ್ರು. ತದ್ಯೋಗ್ಯತಾನೇವ ತದ್ಯೋಗ್ಯಾನೇವ ವಾಕ್ಯಾನಿ ಬ್ರಹ್ಮಾಪ್ಯಾಹ ಪುನಃ ಪುನಃ ಗರೀಯಸಿ ಯೋಗ್ಯತೇತಿ ಜಾಪಯನ್ ಪೂರ್ವವತ್ ಪುನಃ. ಮತ್ತೆ ಮತ್ತೆ ಅವ್ರು ಹೇಳಿದ್ದೇನು, ತದ್ಯೋಗ್ಯಾನೇವ ವಾಕ್ಯಾನಿ ಬ್ರಹ್ಮಾಪ್ಯಾಹ ಪುನಃ ಪುನಃ, ಇಂದ್ರದೇವರು ಅರ್ಥ ಆಗ ರೀತಿಯಲ್ಲೇ ಮಾತಾಡ್ತಾ ಹೋದ್ರು ಅವರು. ಗರೀಸಿ ಯೋಗ್ಯತೇತಿ ಜ್ಞಾಪಯನ್ ಪೂರ್ವವತ್ ಪುನಃ. ಸೊ ಯೋಗ್ಯತೆ ಮಾಡಿ ಒತ್ತು ಕೊಡ್ತಾರೆ ಆಚಾರ್ಯ. ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದ್ರೆ ಏನೇ ಹೊರಗಿಂದ ಮಾಡಿದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಸ್ವರೂಪ ಯೋಗ್ಯತೆ ಒಳ್ಳೇದಿರಬೇಕು, ಅದನ್ನು ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು. ನಮಗೆ ದ್ವೇಷ ಕಾಮ ಕ್ರೋಧ ಇಲ್ಲ ಅಂದರೆ ಸ್ವರೂಪ ಯೋಗ್ಯ ಸರಿ ಇದೆ ಅಂತ ಅರ್ಥ, ಅದು ಬಂದರೆ ಕೆಟ್ಟೋಗಿದೆ ಅಂತ ಅರ್ಥ. ಒಳಗೆ ಇದೆ ದೋಷ, ಒಳಗೆ ಇದೆ, ಅದರಿಂದ ಅವಕಾಶ ಕೊಡಬಾರದು. ಅದೇ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂದ್ರದೇ. ಸಂದಿಗ್ಧಾನೇವ ವಾಕ್ಯಾನಿ ಪ್ರೋವಾಚೇಂದ್ರಾಯ ಚಾತ್ಮಭೂಹು ಸ್ವಪ್ನಂ ಪ್ರದರ್ಶಯನ್ಯಸ್ತು ಪೂಜ್ಯತೆ ಸರ್ವದೇವತೈಹಿ. ಕಣ್ಣು ಅಂದ್ರು, ಸ್ವಪ್ನ ಅಂದ್ರು, ಸುಷುಪ್ತಿ ಅಂದ್ರು, ಸುಮ್ಮನೆ ಡೈರೆಕ್ಟ್ ಹೇಳದೆ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ಆ ಸ್ಟೆಪ್ನಲ್ಲೂ ಕೂಡ ಬೇರೆಯವರಿಗೆ ಸರಿಯಾದ ಅರ್ಥ ಆಗಬಾರದು ಅಂತ ಅವ್ರ ಉದ್ದೇಶ. ಸಯೇವ ವಿಷ್ಣು ಇತ್ಯಾಹ ತತ್ರಾಪ್ಯಾಹ ಪುರಂದರಃ ದರ್ಶಯನ್ ಆಸುರೀಂ ಬುದ್ಧಿಂ ಸ್ವಪ್ನ ದೃಶ್ಯ ವಿವಕ್ಷಯ ಘಂತೀವೈನ ಮದಂತೀವ ತಥಾ ನ ಸ್ಯಾತ್ ಪರೋ ಹರಿಹಿ. ಸ್ವಪ್ನದಲ್ಲೂ ಕೂಡ ಏನೇನೋ ಆಗುತ್ತಾ, ಆದ್ದರಿಂದ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ದೃಷ್ಟವಾದ ಜೀವ
ಅವನೇ ಸ್ವತಂತ್ರನಲ್ಲ ಅನ್ನೋದನ್ನ ತಿಳ್ಕೊಳಕ್ ಹಾಗೆ ಮಾಡಿದ್ರು. ಇತ್ಯುಕ್ತ ಇನ್ನೂ ಇದೆ, ಇತ್ಯುಕ್ತ ಆಹ ಬ್ರಹ್ಮೈನಂ. ಓಹೋ ಮುದೆ ಹೋಯ್ತಾ, ಸುಪ್ತಿಸ್ಥೋ ಭಗವಾನ್ ಇತಿ ಯತ್ರ ಸುಪ್ತೋ ಹ್ಯಯಂ ಜೀವಃ ಇತ್ಯುಕ್ತ ಪ್ರಾಹ ವಾತವಃ ನಾಹಂ ಜಾನಾಮಿ ಮತ್ತೋನ್ಯಂ ಸುಪ್ತೋ ನಾನ್ಯೋಪಿ ದರ್ಶಯೇತ್ ಅಹಮಸ್ಮೀತಿ ಭೂತಾನಿ ನ ಚ ಪಶ್ಯಂತಿ ಕಾನಿಚಿತ್ ಯದಿ ಜೀವ ಪರಾತ್ಮ ವಾಪಿ ಅನ್ಯೋನ್ಯಸ್ಮಿನ್ನಪಿ ಸತಾಂ ಗತೌ ತತಾ ತದಾಪ್ಯಪೀತಿಸ್ತು ಶಂ ವಿನೈವ ಭವೇದಿತಿ. ಇನ್ನು ಹೊತ್ತಿದೆ ಅಂದ್ರೆ ಇವತ್ತು ಬೇಡ, ನಾನೇನು ಮುಗಿಯಲ್ಲ, ಆಗಿದ್ರೆ ನಾನೇನು ಮುಗಿಯೋದಿಲ್ಲ, ಶನಿವಾರ ಮುಗಿಸ್ಬಿಟ್ರೆ ಆಮೇಲೆ ರಾಯರ ಆರಾಧನೆ ಆದ ತಕ್ಷಣ ಬೃಹದಾರಣ್ಯಕ್ಷ ಮಾಡಕ್ಕೆ ಶುರು ಆಗುತ್ತೆ. ಗೊತ್ತಾಯ್ತಾ, ಅಷ್ಟೊತ್ತಿ ಪುಸ್ತಕ ರೆಡಿ ಮಾಡ್ಕೊಂಡ್ರೆ ಫಾಸ್ಟ ಮುಗಿಸ ನೆಸ್ಸಿಟಿ ಏನಿಲ್ಲ, ಹೇಗೂ ಮಾಡ್ಬೋದು. ಇದು ಭಾಗವತ ಮಾತ್ರ ಮುಗಿಯುತ್ತೆ. ಓಂ ಜನ್ ಮೂರನೇ ಅಧ್ಯಾಯದಿಂದ ಇಲ್ಲ, ಸರಿ ಇದೆ, ಎಲ್ಲದಕ್ಕಿದೆ, ಎಲ್ಲದಕ್ಕಿದೆ, ಪೂರ್ತಿ ಇದೆ, ಪೂರ್ತಿ ಇದೆ. ಷಟ್ಪ್ರಶ್ನೆ ಒಂದು ಬಿಟ್ಟರೆ ಎಲ್ಲದಕ್ಕೂ ಷಟ್ಪ್ರಶ್ನೆ. ಇಲ್ಲ ಇಲ್ಲ, ಪೂರ್ತಿ ಇದೆ, ನಂಗೆ ಗೊತ್ತು, ಪೂರ್ತಿ ಚಂದ. ಅವ್ರು ಆಯುಧಕ್ಕೆ ಇಂಟರ್ಪ್ರೆಟ್ ಬರೋದು ಎರಡಕ್ಕೆ, ಐತರೇಕೆ ಖಂಡಾರ್ಥ ಮಂತ್ರಾರ್ಥ ಮಾತ್ರ ಬರೀತಾರೆ. ಷಟ್ಪ್ರಶ್ನೆ ಬರೆದಿದ್ದು ಸಿಕ್ಕಿಲ್ಲ, ಗೊತ್ತಾಯ್ತಾ, ಉಳಿದಕ್ಕೆ ಎಂಟಕ್ಕೂ ಸಿಗ್ತದೆ ರಾಯರು, ಅದರಿಂದ ಪೂರ್ತಿ ಇದೆ. ಓಂ ಜನ್ಮಾದ್ಯಶ್ಚಯತೋನ್ಮಯಾದಿತರತಶ್ಚಾಪ್ತೇಶ್ವ ವಿಘ್ನಸ್ವರಾತ್ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ಯೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾ ನೀತಿರಿಷಿತಮೋಭನ್ ಸಂವಂದಮೋಕ್ಷಾಶ್ಚ ಯಸ್ಮಾತ್ ಅಶ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷ ಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಇದು ಸರಿಯಾಗಿ ಇಲ್ಲ, ಸರಿಯಾಗೇ ಇದೆ. ಅಂದ್ರೆ ಉಪನಿಷತ್ತು ಆ ಭಾಗ ಇದೆಯಲ್ಲ ಅರಣ್ಯಕದ ಭಾಗ, ಅದು ಅದರಲ್ಲಿ ಮೂರನೇ ಅಧ್ಯಾಯ, ಉಪನಿಷತ್ತು ಒಂದನೇ ಅಧ್ಯಾಯನ ಇದೆ, ಉಪನಿಷತ್ ಒಂದೇ ಅಧ್ಯಾಯ. ಅದರಿಂದ ಸರಿಯ ಸರಿಯಾಗೇ ಇದೆ, ಏನೂ ತಪ್ಪಿಲ್ಲ. ಅವ್ರು ಹಾಕ್ಬೇಕಾದ್ರೆ ಉಪನಿಷತ್ತಿನ ಬೇರೆ ಅರಣ್ಯಕದ ಬೇರೆ, ಅರಣ್ಯಕದಲ್ಲಿ ಮೂರನೇ ಅಧ್ಯಾಯ, ಉಪನಿಷತ್ತಿನ ಮೊದಲನೇ ಅಧ್ಯಾಯ. ಹೌದು, ಓಕೆ, ಅರಣ್ಯಕದಲ್ಲಿ ಉಪನಿಷತ್ ಬರೋದು. ಇವರು ರಾಯರು ಏನ್ ಮಾಡಿದ್ರೆ ಉಪನಿಷತ್ ಎಷ್ಟು ಬೇಕೋ ಅಷ್ಟು ಆಚಾರ ಭಾಷ್ಯ ಬರೆದಿದ್ದಕ್ಕೆ ಮಾತ್ರ ಖಂಡಾರ್ಥ ಬರೆದರು. ಓಂ ಎಷ್ಟು ಯಾವುದೀಗ ಮಾಯಾಗುಣ ಅದಾಯ್ತು. ಶ್ರುತಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ಉಭಯೋ ರೂಪಯೋ ಕಸ್ಮಿನ್ ರೂಪೇ ಪ್ರಥಮ ಪ್ರತಿವೃತ್ತಿ ರೀತಿಯಾದ ಕ್ರಮ ಮಾಹ ಶ್ರುತಿ. ಸ್ಥೂಲ ರೂಪ ಸೂಕ್ಷ್ಮ ರೂಪ ಅಂತ ಎರಡು ಹೇಳಿದರು. ಇದು ವಿರಾಟ್ ರೂಪ ಸ್ಥೂಲ ರೂಪ, ಬಿಂಬ ರೂಪ ಸೂಕ್ಷ್ಮ ರೂಪ, ಅದನ್ನೆಲ್ಲ ಯೋಚನೆ ಮಾಡೋದು. ವಿರಾಟ್ ರೂಪ ಸೂಕ್ಷ್ಮ ರೂಪ ಹಾಗಿದ್ರೆ ಯಾವಾಗ ಏನ್ ಮಾಡಬೇಕು ಅಂದ್ರೆ ಮತ್ತೆ ಸ್ಥವಿಷ್ಟಂ ಬ್ರಹ್ಮಾಂಡ ಲಕ್ಷಣ ಸ್ಥೂಲಂ ರೂಪ, ಅದೇ ಸ್ಥೂಲ ರೂಪ ವಿರಾಟ್ ರೂಪನೇ. ಅನಿಷ್ಠಂ ಅಂದ್ರೆ ಅತಿ ಸೂಕ್ಷ್ಮ ಸ್ವಬಿಂಬಭೂತಂ ಇತಿ ಯಾವ ಬಿಂಬರೂಪ ಅಂಬುದು ಸೂಕ್ಷ್ಮ, ಸ್ಥೂಲ ರೂಪ ಅಂಬದು ದೊಡ್ಡದು, ಅದೇ ವಿರಾಟ್ ರೂಪ. ಉಭಯೋ ರೂಪಯೋ ಕಸ್ಮಿನ್ ರೂಪೇ ಪ್ರಥಮ ಪ್ರತಿಪತ್ತಿ ರೀತ್ಯತ ಕ್ರಮಮಃ ಶ್ರುತ್ಯ ಇತಿ. ಹಾಗಿದ್ರೆ ಯಾವ್ದ್ರ ಮೊದಲು ತಿಳ್ಕೋಬೇಕಾಗಿದ್ರೆ ಸ್ಥೂಲ ರೂಪ ಮೊದಲು ತಿಳಿಬೇಕು, ಸೂಕ್ಷ್ಮ ರೂಪ ಮೊದಲು ತಿಳಿಬೇಕು ಅಂದ್ರೆ ಮೊದಲು ಸ್ಥೂಲ ರೂಪ ತಿಳಿಬೇಕು ಅಂತ ಹೇಳುತ್ತಾರೆ. ಸ್ಥೂಲೇ ರೂಪೇ ನಿರ್ಜಿತಂ ಸ್ಥೂಲೋಪಾಸನಾಭಿವ್ಯಕ್ತ ಭಕ್ತಿ ವಿಶೇಷ ವಿಶುದ್ಧಾತ್ಮಾನಂ ಅಂತಃಕರಣಂ ಧಿಯಾ ಸೂಕ್ಷ್ಮೋಪಾಸನೆಯ ಸೂಕ್ಷ್ಮೇ ರೂಪೇ ನಯೇತ್ ಗಮಯೇ. ಸ್ಥೂಲ ರೂಪ ಚಿಂತನೆ ಮಾಡಿದ ಮೇಲೆ ಸೂಕ್ಷ್ಮ ರೂಪ ಚಿಂತನೆ ಮಾಡಿ ಬಿಂಬರೂಪದ ಅದೆಲ್ಲ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾನೆ. ಯತಶ್ಚ ಪ್ರಥಮತಃ ಏವ ಅತಿ ಸೂಕ್ಷ್ಮೇ ಮನೋ ಅವಧಾತು ಅಶಕ್ಯಂ ಕಿಂತು ಸ್ಥೂಲೇ ನಿವೇಶಿತಮೇವ ಮನಃ ಸೂಕ್ಷ್ಮೇ ನಿವೇಶಯಿತು. ಮೊದಲು ಸೂಕ್ಷ್ಮ ರೂಪದಲ್ಲಿ ಪ್ರವೇಶ ಮಾಡೋಕ್ಕಾಗೋದಿಲ್ಲ, ಇಂಟ್ರಿಕಸಿಸ್ ಎಲ್ಲ ಹೇಳೋದು ಯಾವಾಗ ಮೇಲೆ ಔಟ್ಲೆನ್ಸ್ ಗೊತ್ತಾದ ಮೇಲೆ, ಇಲ್ಲ ಹೋದ್ರೆ ಹೇಳೋಕ್ಕಾಗೋದಿಲ್ಲ. ಅದರಿಂದಾಗಿನೇ ಸ್ಥೂಲ ರೂಪನೇ ಫಸ್ಟ್ ತಿಳ್ಕೋಬೇಕು. ಸೂಕ್ಷ್ಮ ನಿವೇಶಯಿತು ಶಕ್ಯಮಿತ್ಯತಃ ಸ್ಥೂಲ ರೂಪ ಯಾವಾಗಲೂ ಕೂಡ ಕಣ್ಣಿಗೆ ಕಾಣಿಸುವಂಥದ್ದು ಒಂದು ಸ್ಟೇಜಲ್ಲಿ. ಅದಕ್ಕೆ ದೇವರು ಯಾತ ಕಣ್ಣು ಮೊದಲು ಕಣ್ಣು ಕೊಟ್ಟು ಆಮೇಲೆ ಯಾಕೆ ಧ್ಯಾನ ಮಾಡಿ ಅಂತಾನೆ ಅಂದರೆ ಸ್ಥೂಲ ರೂಪ ಮೊದಲು ನೋಡಿಬಿಡಿ, ಸೂಕ್ಷ್ಮ ರೂಪ ನೋಡಕ್ಕೆ ಬರುತ್ತೆ ಅಂತ ಅರ್ಥ. ಬಾಹ್ಯದ ಕಣ್ಣಿಗೆ ಕಾಣೋದು ಬ್ರಹ್ಮಾಂಡ, ಅದು ಸ್ಥೂಲ ರೂಪ ಸನ್ನಿಧಾನ ಇದೆ ಅಂತ ಅರ್ಥ. ಒಳಗಿನ ಕಣ್ಣಿಗೆ ಕಾಣೋದು ಬಿಂಬರೂಪ, ಅದು ಈ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಸ್ಥೂಲ ಸೂಕ್ಷ್ಮ ಎರಡು ವಿಶೇಷಾಂಶ ತಿಳಿದಿರಬೇಕು. ಪಾತಾಳ ವೇತಸ್ಸಿ ಅದನ್ನು ಹೇಳ್ತಾರೆ, ಹೆಚ್ಚ ಪ್ರಥಮತಃ ಇವತ್ತು ಸೂಕ್ಷ್ಮೇ ಸೂಕ್ಷ್ಮೇ ನಿವೇಶಯಿತು ಶಕ್ಯಮಿತ್ಯತಃ ಶ್ರೀ ಹರೇ ಅತಿ ಸೂಕ್ಷ್ಮ ಬಿಂಬರೂಪೋಪಾಸನಾ ಉಪಯೋಗಿತಯ ಪಾತಾಳ ಮೇತಸ್ಸಿಗೆ ಪಾದ ಮೂಲಂ, ಸೂಕ್ಷ್ಮ ರೂಪ ವಾಸನೆಗೋಸ್ಕರನೇ ಅದನ್ನು ಹೇಳಿದರು. ಇತ್ಯಾದಿ ವಚನ ಈ ಸ್ಥೂಲ ರೂಪ ಉಪಪರಿಣಿತಮಿತಿ ಉಪಸಂಹರತೆ ಭೂದ್ವೀಪಿ. ಎಲ್ಲಿಂದ ಬಂದಾಗ ತೆಗೆದು ಎರಡನೇ ಸ್ಕಂದ ಶುರು ಮಾಡಿದ್ರಲ್ಲ ಅಲ್ಲಿಂದ ಇಲ್ಲಿ ಲಿಂಗ್ ಕೊಟ್ಟಾಗಾಯ್ತು. ಸ್ಥೂಲ ರೂಪ ಹೇಳಿಬಿಟ್ಟು ಭೂದ್ವೀಪ ಇತಿ ಅದನ್ನೆಲ್ಲ ಸಮಪ್ ಮಾಡ್ತಾರೆ. ಭೂದ್ವೀಪಾದಯ ಏವ ಸಂಸ್ಥಾ ಅವಯವಾಯ ಚತತ್ ತಥಾ ಭಾಗಣ ಜ್ಯೋತಿರ್ಗಣ. ಭೂ ದ್ವೀಪ ವರ್ಷ ಸರಿತ್ ಅದ್ರಿ ನಭಃ ಸಮುದ್ರ ಪಾತಾಳ ದಿಕ್ ನರಕ ಭಾಗಣ ಲೋಕ ಸಂಸ್ಥಂ. ಇದಿಷ್ಟು ಸ್ಥೂಲ ರೂಪ ಇದೆ. ಇತಮ್ಮಯ ತಜ್ಞ ರೂಪತೆ ಅದ್ಭುತ ವಿಶ್ವರಸ್ಯ ಸ್ಥೂಲಂ ವಪುಹು. ಇದಿಷ್ಟು ಸ್ಥೂಲಂ ವಪು. ಸಕಲ ಜೀವ ನಿಕಾಯ ಧಾಮ್ನಃ, ಸಕಲ ಜೀವ ನಿಕಾಯ ಪರಮಾತ್ಮ. ಅದು ಸ್ಥೂಲ ರೂಪದ ವಿವರಣೆ ಇಷ್ಟೆಲ್ಲ ಆಯಿತು ಅಂತ ತಿಳಿಸಿದ್ರಿಂದ ವಿರಾಟ್ ರೂಪಕ್ಕೆ ಇವೆಲ್ಲ ಸೇರ್ಕೋಬೇಕು. ಭಾಗಣ ಜ್ಯೋತಿರ್ಗಣ, ಭಾ ಅಂದ್ರೆ ನಕ್ಷತ್ರ. ಸಕಲ ಜೀವನಿಕಾಯಾನಾಂ ಧಾಮ ಆಶ್ರಯಭೂತಂ ಈಶ್ವರಸ್ಯ ಶ್ರೀಹರೇರದ್ಭುತಂ ಸ್ಥೂಲಂ ವಪುಹು ಬ್ರಹ್ಮಾಂಡ ಲಕ್ಷಣಂ ಮಯಾ ತವ ಗೀತಮಿತ್ಯರ್ಥಃ. ಅಲ್ಲೇನು ಹೇಳಿದರು, ಪಾತಾಳ ದ್ವೀಪ ಅಂತ ಹೇಳಿಬಿಟ್ಟಿದ್ರು. ಅದು ಭೂಗೋಳದೆಲ್ಲ ಡಿಟೇಲ್ ಎಲ್ಲ ಹೇಳಿದರು ಭೂಗೋಳದಲ್ಲಿ. ಅವಾಗ ಅಷ್ಟೆಲ್ಲ ತಿಳ್ಕೊಂಡಾಗ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ವಿಜಯಧ್ವಜ ಸ್ವಾಮಿಗಳು ಉತ್ತ ಅವನು ಮುಖ ಮುಂಗಡ ಮಾಡಿ ಮುಗಿಸ್ತಾ ಇದ್ದಾರೆ. ಈಗ ವಾರಿಜ ವಾಸ್ ಇವರೇನು ಮಾಡಿದರು, ಭಾಗವತದ ಸ್ಟೈಪೇ ದೊಡ್ಡ ಸ್ಟೈಪೇ ಪ್ರಿಂಟ್ ಮಾಡಿಬಿಟ್ರು. ಹಾಗೆ ಮಾಡಬಾರ್ದು, ಸ್ವಲ್ಪ ಚಿಕ್ಕದು ಮಾಡಿದ್ರು. ಮೂಲ ಅಂತ ತಿಳ್ಕೊಳಗಾಗತ್ತಿತ್ತು, ಸ್ವಲ್ಪ ಚಿಕ್ಕದು ಮಾಡಿದರೆ ಈಗ ಹಿಂದೆಲ್ಲ ಮಾಡಿದ್ದಾರೆ, ಅದೇ ಟೈಪಲ್ಲಿ ಮಾಡಿದರೆ ಆಗ್ತಿತ್ತು, ಸ್ವಲ್ಪ ದೊಡ್ಡದಾಗಿದೆ. ವಾರಿಜ ವಾಸ ವಾರಿಜ ಯೋನಿ ತ್ರಿನಯನ ಶತಮುಖ ಮುಖ ಸುರ ಮುಕುಟ ಶ್ರೇಣಿ ರಿಷಣ್ಣ ಶ್ರೀಪದ ಪೀಠಂ ಸಸಲೀಲ ಸಲೀಲ ದಶ ಸಲೀಲದ ಸ್ಥಿತಿ ರುಚಿ ರೂಪಂ ಮೃದು ಹಾಸೇಂದ್ರಾನಂದಿತ ಲೋಕಂ ದಾರಿತ ತಿಶ್ರುತ ಮದಗಿರಿ ಶಿಖರಂ ಕೃಷ್ಣಮಕೃಷ್ಣಂ ಚಿಂತಯ ಚೇತಃ ಶುಚಿತರ ಮತಿಗುಣ ಯದುಕುಲ ತಿಲಕಂ. ವಿಜಯಧ್ವಜ ತೀರ್ಥೇನ ರಚಿತ ಪ್ರೀತಯೇ ಹರೇ ಪದರತ್ನಾವಳಿ ನಾಮ ಪಂಚಮಸ್ಕಂದ ಪಂಚಿಕಾ. ಈ ವಾಕ್ಯ ನೋಡಿ, ವಾರಿಜ ವಾಸ ವಾರಿಜ ಯೋನಿ ಇದೆಯಲ್ಲ, ಅಂಬರ ಗಂಗಾ ಚುಂಬಿತ ಪಾದ, ಆ ರೀತಿ ಇರೋ ಶ್ಲೋಕ ಇದೆ. ಆಚಾರ ಆ ಶ್ಲೋಕ ಇಟ್ಕೊಂಡೇ ಮಾಡಿರೋದು ಇದನ್ನ. ವಾರಿಜ ವಾಸ ಎರಡು ಸೇರಿ ಒಂದೇ ಶ್ಲೋಕ ಅದಿಷ್ಟು ಕೂಡ. ವಾರಿಜ ವಾಸ ವಾರಿಜ ಯೋನಿ ತ್ರಿನಯನ ಶತಮಖ ಮುಖ ಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ, ಒಂದೇ ಪದ ಅದಿಷ್ಟು ಕೂಡ. ಸರಿ ಸಸಲೀಲ ಸಲೀಲದ ಸ್ಥಿತಿ ರುಚಿ ರುಚಿರಂ ಎರಡನೇ ಪದ. ಮೃದು ಹಾಸೆಂದು ಆನಂದಿತ ಲೋಕಂ ನಾಲ್ಕನೇದು. ದಾರಿತ ದಿತಿ ಸುತ ಮದಗಿರಿ ಶಿಖರಂ ಕೃಷ್ಣಂ ಅಕೃಷ್ಣಂ ಚಿಂತಯ ಚೇತಃ ಶುಚಿತರಂ ಅತಿಗುಣ ಯದುಕುಲ ತಿಲಕಂ. ವಾರಿಜ ವಾಸ ವಾರಿಜ ಯೋನಿ ತ್ರಿನಯನ ಶತಮುಖ ಮುಖ ಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ. ವಾರಿಜ ವಾಸ, ವಾರಿಜ ಅಂದ್ರೆ ಕಮಲ, ವಾರಿಜ ವಾಸ ಪದ್ಮಾಲಯ ಮಹಾಲಕ್ಷ್ಮಿ ಅಂತ ಅರ್ಥ. ವಾರಿಜ ವಾಸ ಅದು ಸ್ತ್ರೀಲಿಂಗ. ವಾರಿಜ ಯೋನಿ ಪದ್ಮಯೋನಿ ಬ್ರಹ್ಮದೇವರು, ವಾರಿಜ ವಾಸ ಲಕ್ಷ್ಮಿ, ವಾರಿಜ ಯೋನಿ ಬ್ರಹ್ಮದೇವರು, ಆಮೇಲೆ ತ್ರಿನಯನ ರುದ್ರದೇವರು ಮೂರು ಕಣ್ಣಿರೋರು, ಆಮೇಲೆ ಶತಮಖ ಇಂದ್ರದೇವರು, ಶತಕ್ರತು ಮಖ ಅಂದ್ರೆ ಕ್ರತು, ಶತಕ್ರತು ಇಂದ್ರದೇವರು, ಮಹಾಲಕ್ಷ್ಮಿ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು. ಬ್ರಹ್ಮದೇವರು ಹೇಳಿದ್ರಿಂದ ವಾಯುದೇವರು, ಆಮೇಲೆ ತ್ರಿನಯನ ಹೇಳಿದ್ರಿಂದ ಗರುಡಶೇಷ ರುದ್ರರು, ಇನ್ ಬಿಟ್ವೀನ್ ಸರಸ್ವತಿ ಭಾರತೀಯರು, ಆಮೇಲೆ ಶತಮಖ ಮುಖ ಮೊದಲಾದಂತಹ ಸುರ ದೇವತೆಗಳ, ಮುಕುಟ ಶ್ರೇಣಿ ನಿಷಣ್ಣ, ಮುಕುಟ ಶ್ರೇಣಿ ಮುಕುಟ ಕಿರೀಟಗಳ ಸಾಲಿನಲ್ಲಿ ನಿಷಣ್ಣ ಇಟ್ಟಿರತಕ್ಕಂತಹ ಶ್ರೀಪದ ಪೀಠಂ, ಮಂಗಳಕರವಾದ ಪಾದಪೀಠವನ್ನು ಹೊಂದಿರುವ. ನಮಾಮಿ ನಿಖಿಲಾದೀಶ ಗಿರೀಟ ಕೃಷ್ಣಪೀಠವತ್, ಅದು ಎಕ್ಸ್ಪ್ರೇಷನ್ ಇದವನು. ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಪಾದಪೀಠದಕ್ಕೆ ತಮ್ಮ ಕಿರೀಟಮಣಿಗಳನ್ನು ಇಟ್ಟು ನಮಸ್ಕಾರ ಮಾಡ್ತಾರೆ ಅಂತ ಇದೆ. ಅದಿಷ್ಟು ವಿವರಣೆ ಇದೆ. ಯಾವ್ಯಾವ ದೇವತೆಗಳು ಅಂದರೆ, ಮಹಾಲಕ್ಷ್ಮಿ ವಾರಿಜ ವಾಸ, ಬ್ರಹ್ಮದೇವರು ವಾರಿಜ ಯೋನಿ, ತ್ರಿನಯನ 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 ಮುಕ್ಕಣ್ಣ, ಶತಮಖ ಶತಕ್ರತು ಮುಖ ಮೊದಲಾದಂತಹ ಸುರ ದೇವತೆಗಳ, ಮುಕುಟ ಶ್ರೇಣಿ ಕಿರೀಟಗಳ ಸಾಲುಮಣಿಗಳು, ಅವುಗಳ ಮೇಲೆ ಪಾದಪೀಠ ಇಟ್ಟಿದ್ದಾರೆ ಅಂದರೆ ಅವ್ರು ಎಷ್ಟು ಕೆಳಗಿದ್ದಾರೆ ಎಷ್ಟು ಮೇಲಿದ್ದಾರೆ ದೇವರು ಅಂತಾಯ್. ಇದು ಒಂದು ಭಾಗ. ಸಸಲೀಲ ಸಲೀಲದ ಸ್ಥಿತಿ ರುಚಿ ರುಚಿರಂ, ಮೊದಲನೇದಾಗಿ ಸಲೀಲದ, ಸಲೀಲ ಅಂದರೆ ಜಲ, ಸಲೀಲದ ಜಲದ, ಜಲದ ಅಂದರೆ ಮೇಘ, ನೀರು ಕೊಡೋದು ಅಂದರೆ ಮೇಘ. ಎಂಥ ಮೇಘ ಅಂದರೆ ಸಸಲೀಲ ಸಲೀಲದ, ನೀರಿರೋ ಮೇಘ. ನೀರಿರೋ ಮೇಘ ಹೇಗಿರುತ್ತದೆ? ಕಪ್ಪಿರುತ್ತೆ. ಬರೀ ಸಲೀಲ ಬರೀ ಮೇಘ ಅಂದ್ಬಿಟ್ಟು ಬಿಡಿ ಮೋಡ ಆಗ್ಬೋದು. ಅದಕ್ಕೆ ಸಲೀಲ ಸಲೀಲ ಸಸಲೀಲ ಸಲೀಲದ ಸ್ಥಿತಿ ರುಚಿ, ಸ್ಥಿತಿ ಅಂದರೆ ಕಪ್ಪು, ರುಚಿ ಅಂದರೆ ಕಾಂತಿ, ಒಂದು ಮನೋಹರವಾಗಿರತಕ್ಕಂತಹ ಅದು ನೀಲಮೇಘಶ್ಯಾಮದ ಆಗಿರತಕ್ಕಂತಹ ಅಂತ ಅರ್ಥ. ಅದಕ್ಕೆ ನೀಲಮೇಘಶ್ಯಾಮನಾದ, ಮೇಘಶ್ಯಾಮ ನೀಲಮೇಘಶ್ಯಾಮ ಮೇಘಶ್ಯಾಮ ವಿವರಣೆ ನೀಲ ಮೇಘಶ್ಯಾಮ ಅಂತೇಳಿ. ಸಸಲೀಲ ನೀರಿನಿಂದ ಕೂಡಿದ, ಸಲೀಲದ ನೀರು ಕೊಡತಕ್ಕಂತಹ ಮೇಘದ, ಸ್ಥಿತಿ ಕಪ್ಪಾದಂತಹ, ರುಚಿ ಕಾಂತಿಯಿಂದಾಗಿ ರುಚಿರಂ ಮನೋಹರವಾದಂತಹ. ರುಚಿ ಬೇರೆ, ರುಚಿರ ಬೇರೆ. ರುಚಿರ ರುಚಿ ಅಂದ್ರೆ ಅವಿ ರುಚಿ, ರುಚಿರ ಅಂದ್ರೆ ಮನೋಹರ. ನೋಡೋಕ್ ಒಂದೇ ರೀತಿ ಕಾಣುತ್ತೆ, ಪದನೇ ಬೇರೆ, ಅರ್ಥನೇ ಬೇರೆ. ಅದಕ್ಕೆ ರುಚಿರ ಮನೋಹರವಾದ ಕವಿರೋ ರುಚಿರಾಂಗದ, ರುಚಿರಾಂಗದ ರುಚಿರವಾದ ಮನೋಹರವಾದ ಅಂಗದಗಳನ್ನು ತಟ್ಟಿರು ತೊಟ್ಟವನು ಅಂತ ಅರ್ಥ. ಎರಡಾಯ್ತು ಈಗ. ಮೊದಲನೇದು ಪಾದ ಹೇಗಿದೆ ಅಂತಾಯ್ತು. ಎರಡನೇದೇನು ಹೇಳಿದ್ರೆ ಈಗ ಬಣ್ಣ ಹೇಗಿದೆ ಅಂತ ಹೇಳಿದರು. ಮೂರನೇದು ಮೃದುಹಾಸ ಆನಂದಿತ ಲೋಕ, ಮೃದುಹಾಸ ಇಂದು ಆನಂದಿತ ಲೋಕ. ಮೃದು ಮೃದುವಾದಂತಹ, ಹಾಸ ಅಂತ ಹೇಳಿದ್ರೆ ಮಂದಹಾಸದಿಂದ, ಮದಹಾಸ ಎಂಬ ಇಂದ್ರ ಇಂದು ಅಂದ್ರೆ ಚಂದ್ರ, ಮಂದಹಾಸ ಎಂಬ ಚಂದ್ರನಿಂದ ಆನಂದಿತ ಲೋಕ, ಲೋಕಗಳನ್ನು ಆನಂದ ಪಡಿಸತಕ್ಕಂತಹ. ಮೃದು ಅಂತಲ್ಲ ಮಂದಹಾಸಂ, ಪರಮಾತ್ಮನ ಮಂದಹಾಸವನ್ನ ಚಿಂತನೆ ಮಾಡಿದ ಆಚಾರ್ಯ ಹೇಳಿದ್ದಾರೆ. ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮಧೀಶಿತು ಅಂತ ಹೇಳಿ, ಗೋವಿಂದ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಅದಕ್ಕೆ ಮೃದುಹಾಸ ಇಂದು ಆನಂದಿತ ಲೋಕಂ. ಚಂದ್ರ ನೋಡಿದ್ರೆ ಜಗತ್ತಿಗೆ ಆನಂದ ಆಗ್ತದೆ. ಪರಮಾತ್ಮನ ಮುಖ ಹೇಗಿದೆ ಅಂತ ಕೇಳಿದ್ರೆ ಚಂದ್ರ ಇದ್ದಾಗಿದೆ, ಆತನ ಮಂದಹಾಸ ಬೆಳೆದಂಗಳಿದ್ದಾಗಿದೆ. ಸೊ ಮಂದಹಾಸ ನೋಡಿದ ತಕ್ಷಣ ನಮ್ಗೆ ಏನಾಗುತ್ತಾಗ ಆನಂದವಾಗುತ್ತೆ. ಯಾವಾಗ ಖುಷಿ ಇದ್ದವ್ರು ನೋಡಿದ್ರೆ ಖುಷಿ ಆಗುತ್ತೆ, ಸಿಟ್ಟುಕೊಂಡು ಮನೆ ಮೇಲೆ ಹೋಗಿ ಬರ್ತಾಗ ಆಮೇಲೆ ಬಂದ್ರೆ ಆಯ್ತು ಅಂತ ಹೋಗ್ಬಿಡ್ತಾರೆ. ದಾರಿತ ದಿಜಿ ಸುತ ಮದಗಿರಿ ಶಿಖರಂ ಅಂಥೇಳಿ ಮೃದು ಅಂತ ತಿಳ್ಕೊಂಡು ಸುಮ್ಮನೆ ತಿಳ್ಕೊಬೇಡಿ. ಅಸುರರಿ ಮಾತ್ರ ಹೇಗಿದ್ದಾನೆ ಗೊತ್ತಾ? ದಾರಿತ ದಿತಿ ಸುತ ಮದ ಗಿರಿ ಶಿಖರಂ. ದಿತಿ ಸುತ, ದಿತಿ ಸುತರು ಅಂದ್ರೆ ಯಾರು? ದೈತ್ಯರು. ಎಂಥ ದೈತ್ಯನ ಏನ್ ಮಾಡಿದ್ದಾನೆ? ದಾರಿತ ಸೀಳೆ ಹಾಕ್ಬಿಟ್ಟಿದ್ದಾನೆ, ದೈತ್ಯನ ಸೀಳೆ ಹಾಕಿದ್ದ. ದಾರಿತಾರಾತಿ ದೂರ ಪ್ರಧಸ್ತ ಧ್ವಾಂತ ಶಾಂತ. ದಾರಿತ ಅಂದ್ರೆ ಸೀಳೆ ಹಾಕೋದು. ದಾರಿತ ದಿತಿ ಸುತರನ್ನ ದಾರಿತ, ಬರೀ ದಿತಿ ಸುತರನ್ನಲ್ಲ, ದಿತಿ ಸುತರ ಮದಗಿರಿ ಶಿಖರಂ. ಮದಗಿರಿ ಮದ ಎಂಬ ಬೆಟ್ಟದ ಶಿಖರವನ್ನ ಸೀಳೆ ಹಾಕ್ಬಿಟ್ಟಿದ್ದ ಪರಮಾತ್ಮ. ಒಂದು ಹೇಗೆ ಹಸರು ಯಾರು ಅಂತ ಕೇಳಿದ್ರೆ ಅಹಂಕಾರ ಹೊಂದಿರ್ತಾರೆ. ಅಹಂಕಾರ ಎಷ್ಟಿರುತ್ತೆ ಅಂದ್ರೆ ಬೆಟ್ಟದಷ್ಟು ಅಹಂಕಾರ ಅಂತಾರಲ್ಲ, ಹಾಗೆ ಬೆಟ್ಟದಷ್ಟು ಅಹಂಕಾರ ಇದೆ. ಪರಮಾತ್ಮ ಏನ್ ಮಾಡ್ತಾನೆ? ಅದನ್ನ ನಾಶ ಮಾಡ್ತಾನೆ. ಯಾಕೆ ಕೊಂದಾಕಿರೋ ಹೋಗಿ ಕತೆ ಮುಗಿತಲ್ಲ. ಒಬ್ಬ ಜರಹಸನ್ ಕೊಂದಾಗ ಅವ್ನು ಫಾಲೋ ಅಹಂಕಾರ ಎಲ್ಲ ಹೋಯ್ತು. ಗಿರಿ ಶಿಖರಂ, ದಾರಿತ ದಿತಿ ಸುತ ಮದ ಗಿರಿ ಶಿಖರಂ. ದಿತಿ ಸುತರ ಅಹಂಕಾರವೆಂಬ ಬೆಟ್ಟದಂತ ಬೆಟ್ಟದ ಶಿಖರವನ್ನ ದಾರಿತ ಸಿಡಿ ಹಾಕಿದಂತಹ. ಕೃಷ್ಣಂ ಕೃಷ್ಣಂ ಚಿಂತಯ, ಕೃಷ್ಣಂ ಚಿಂತಯ, ಕೃಷ್ಣನನ್ನು ಚಿಂತನೆ ಮಾಡು ಅಂತ ಹೇಳಿಬಿಡ್ತಾರೆ. ಕೃಷ್ಣಂ ಚಿಂತಯ, ಕೃಷ್ಣಂ ಚಿಂತಯ ಅಂತೇಳಿ ಮುಂದೇನು ಸೇರಿಸಿದ್ರು? ಅಕೃಷ್ಣಂ ಅಂತ ಹೇಳ್ಬಿಟ್ರು. ನೋಡಿ ವಿರೋಧ ಅದು. ಕೃಷ್ಣಂ ಅಕೃಷ್ಣಂ ಚಿಂತಯ, ಸುಮ್ಮನೆ ಕೃಷ್ಣನ ಕೃಷ್ಣ ಅಲ್ಲ ಅಂತ ತಿಳ್ಕೊಂತ ಬಿಡುತ್ತೆ. ಕೃಷ್ಣಂ ಅಕೃಷ್ಣಂ ಚಿಂತಯ ಹಾಗಲ್ಲ. ಕೃಷ್ಣ ಅಂತ ಹೇಳಿದ್ರೆ ಕಪ್ಪು, ಕಪ್ಪು ಅಂದ್ರೆ ದೋಷ. ಕೃಷ್ಣಂ ಅಕೃಷ್ಣಂ ಚಿಂತಯ, ನಿರ್ದೋಷ ಅಂತ ಚಿಂತನೆ ಮಾಡು ಅಂತ. ಕೃಷ್ಣನನ್ನ ನಿರ್ದೋಷ ಅಂತ ಚಿಂತನೆ ಮಾಡು ಅಂತ ಹೇಳಿ ಒಳ್ಳೆ ಯಮಕಾಲಂಕಾರಗಳವೆಲ್ಲ. ಹೇ ಮನಸ್ಸೇ, ಯಾರು ಹೇಳ್ತಾರೆ? ಹೇ ಚೇತ ಮನಸ್ಸೇ, ಮನಸ್ಸು ಹೇಳಿ ಬಿಡುದ ನಮ್ಗೆ ಕೇಳ್ತೇನೆ, ನಿಮಗೆಲ್ಲ ನನಗೆ ಹೇಳಿಕೊಂಡೆ ಅಂತ ಹೇಳ್ತಾರೆ. ಶುಚಿತರ ಮತಿ ಗುಣ ಎದುತ್ತಿಲ್ಲ ಜಲಕಂ. ಅಕೃಷ್ಟಂ ಅಂತ ಹೇಳಿದ್ರೆ ಏನಾಯ್ತು? ದೋಷ ಇಲ್ಲ. ಅದಕ್ಕೇನಾಗಿದ್ದಾನೆ? ಶುಚಿತರಂ, ಶುಚಿ ಶುಚಿತರ ಶುಚಿತಮ. ಅದು ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಇದ್ದಾಗೆ ಅತ್ಯಂತ ಶುದ್ಧನಾದಂತಹ, ಅತಿ ಗುಣ ಅತ್ಯಂತ ಗುಣಪೂರ್ಣನಾದಂತಹ ಯದುಕುಲ ತಿಲಕಂ. ಯದುಕುಲಕ್ಕೆ ತೆಲುಗುಕುಲ ತಿಲಕ ರಾಮ, ಯದುಕುಲ ತಿಲಕ ಕೃಷ್ಣ. ಇದು ಕೃಷ್ಣನ ಕಥೆ ಭಾಗವತ. ಆದ್ದರಿಂದ ಅಂತ ಕೃಷ್ಣನ ಚಿಂತನೆ ಮಾಡು ಅಂತ ತಿಳಿಸಿದ್ರು. ಸರಿಯಾಗಿ ಓದ್ಕೊಳ್ಳಿ. ನೋಡೋದಕ್ಕೆ ನೀಲಮೇಘ ಶ್ಯಾಮ ಅಲ್ಲ, ಸಾಮಾನ್ಯ ಕಪ್ಪು ಏನಿರುತ್ತೆ ಅದೊಂದು ಕಪ್ಪು ಕಲೆ. ಅವ್ರ ಲೈಫಲ್ಲಿ ಅದೊಂದು ಬ್ಲಾಕ್ ಮಾರ್ಕ್ ಅಂತ ಕರೀತಾರೆ. ಬಂದೆ ಬ್ಲಾಕ್ ಮಾರ್ಕ್ ಅದು ಏನರ್ಥ? ಅದಕ್ಕೆ ದೋಷ ಅದು. ಅದು ಕೃಷ್ಣನ ಚಿಂತನೆ ಮಾಡು, ಆತನ ರೂಪ ನೀಲವರ್ಣನೆ ಹೊರತು ದೋಷ ಇಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ನೀಲವರ್ಣ ದೋಷ ಇಲ್ಲ, ಕಸ್ತೂರಿ ಕಪ್ಪು ದೋಷ ಇದೆಯಾ? ಆ ಕೃಷ್ಣ ಅಂತ, ಅದೇ ಕೃಷ್ಣ ಅಂತಷ್ಟು ಏನ್ ತಿಳ್ಕೊಂಡ್ಬಿಡ್ತಾರೆ ಕೆಲವರು. ನೋಡಿದ್ರ ಹೆಸರೇ ಕೃಷ್ಣ ಪಾಪ ದೋಷಿ ಅಂತೇಳಿ. ಅಲ್ಲ, ಹೆಸರು ಕೃಷ್ಣ, ಆತ ಗುಣದಲ್ಲಿ ಕೃಷ್ಣ ಅಲ್ಲ, ಎಂಥ ಕೃಷ್ಣನಲ್ಲ, ದೋಷ ಇರೋ ಕೃಷ್ಣನಲ್ಲ ಅಂತ ಹೇಳೋದಕ್ಕೆ ಕೃಷ್ಣಂ ಅಕೃಷ್ಣಂ ಇತಿ ಚಿಂತೆಯ. ಅಕೃಷ್ಣ ಅಂದ್ರೆ ಕೃಷ್ಣನ ಚಿಂತನೆ ಮಾಡು. ನಿರ್ದೋಷನಾದ ಪರಮಾತ್ಮನ ಚಿಂತಿಸು. ಶುಚಿತರಂ ಅತಿ ಗುಣ ಯದುಕುಲ ತಿಲಕಂ. ವಾರಿಜ ವಾಸ ವಾರಿಜ ಯೋನಿ ತ್ರಿಣಯನ ಶತಮುಖ ಮುಖಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ ಸಸಲಿದ ಸಲಿದದ ಚಿತಿ ರುಚಿ ರುಚಿರಂ ಋತುಹಾಸ ಇಂದು ಆನಂದಿತ ಲೋಕಂ ದಾರಿತ ದಿತಿಸುತ ಮದಗಿರಿ ಶಿಖರಂ ಕೃಷ್ಣಮಕೃಷ್ಣಂ ಚಿಂತಯ ಚೇತ ಶುಚಿತರ ವತಿ ಗುಣ ಯದುಕುಲ ತಿಲಕಂ. ಇಂಥ ಶ್ಲೋಕಗಳೆಲ್ಲ ರೂಢಿಯಲ್ಲಿ ಬಂದೇ ಇಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ಭಾಗವತ ಓದೋದಿಲ್ಲ, ಅದು ಶ್ಲೋಕನೂ ಓದೋದಿಲ್ಲ ಅಂತ ಅರ್ಥ ಆಗ್ತದೆ. ಆದ್ಯಂತ ಶ್ಲೋಕ ಓದಿದ್ರು ಕೂಡ ಎಷ್ಟೋ ಒಂದು ಪರಿಚಯ ಆಗ್ತವೆ. ಇಷ್ಟು ಹೇಳಿ ವಿಜಯಧ್ವಜ ತೀರ್ಥೇನ ರಚಿತಾ ಪ್ರೀತಯೇ ಹರೇ
ಪದರತ್ನಾವಳಿ ನಾಮ ಪಂಚಮಸ್ಕಂಧ ಪಂಚಿಕಾ ವಿಜಯಧ್ವಜ ತೀರ್ಥೇನ ಸಿಂಗದಲ್ಲಿ ಹೇಳ್ಕೊತಾರೆ. ವಿಜಯಧ್ವಜ ತೀರ್ಥನಿಂದ ನಾವು ಅನುವಾದ ಮಾಡಕ್ಕೆ ವಿಜಯಧ್ವಜ ತೀರ್ಥನಿಂದ ಹರೇ ಪ್ರೀತಯೇ ರಚಿತ ಹರಿಯ ಪ್ರೀತಿಗೋಸ್ಕರವಾಗಿ ಕಟ್ಟಿದ್ದೇವೆ. ಏನನ್ನ ಪದರತ್ನಾವಳಿ ಪದಗಳ ರತ್ನಗಳ ಸಾಲು ರತ್ನಾವಳಿ ವ್ಯಾಖ್ಯಾನ ವ್ಯಾಖ್ಯಾನ ಹೆಸರಿಟ್ಟಿದ್ದಾರೆ ರತ್ನಾವಳಿ ಪದಗಳಿಗೆ ರತ್ನಾವಳಿ ಅಂತ ರತ್ನಾವಳಿಯನ್ನ ಯಾವುದಕ್ಕೆ ಕಟ್ಟಿದ್ದೇವೆ ನಾವೀಗ ಪಂಚಮಸ್ಕಂಧ ಪಂಚಿಕ ಪಂಚಿಕ ಅಂದರೆ ವಿವರಣೆ ಪಂಚಮಸ್ಕಂಧದ ವಿವರಣೆ ವ್ಯಾಖ್ಯಾನವನ್ನ ಪದರತ್ನಾವಳಿ ಅಂತಕ್ಕಂತಹ ಪಂಚಮಸ್ಕಂಧದ ವ್ಯಾಖ್ಯಾನವನ್ನ ಶ್ರೀಹರಿಯ ಪ್ರೀತಿಗೋಸ್ಕರವಾಗಿ ವಿಜಯಧ್ವಜ ತೀರ್ಥರು ಕಟ್ಟಿದರು ಅಂತ ತಿಳಿಸಿ ಇದನ್ನು ಮಾಲಾ ಅಂತ ಕರೀ ರತ್ನಾವಳಿ ರತ್ನಾವಳಿ ಮಾಲಾಕೃತ ಚರಿತಾಖ್ಯ ರತ್ನೈಹಿ ಮಧ್ವವಿಜಯ ಕೂಡ ಏನಂತ ಕರೆದಿದ್ದಾರೆ ಅದು ಮಧ್ವಚರಿತ ರತ್ನಮಾಲ ಅಂತ ಹೆಸರಿಟ್ಟಿರೋದು ಮಧ್ವಚರಿತ ರತ್ನಮಾಲ ಇದು ಕೃಷ್ಣಚರಿತ ರತ್ನಮಾಲ ಇದು ಭಾಗವತ ಅದು ಮಧ್ವವಿಜಯ ವಿಜಯಧ್ವಜ ತೀರ್ಥೇನ ರಚಿತಾ ಪ್ರೀತಯೇ ಹರೇ ಪದರತ್ನಾವಳಿ ನಾಮ ಪಂಚಮಸ್ಕಂಧ ಪಂಚಿಕಾ ಇದು ಶ್ರೀಮನ್ ಮಹೇಂದ್ರ ತೀರ್ಥ ಪೂಜ್ಯಪಾದ ಶಿಷ್ಯ ವಿಜಯಧ್ವಜ ತೀರ್ಥ ವಿಷ್ಣುಕೃತಾಯಾಂ ಶ್ರೀಮದ್ಭಾಗವತ ಟೀಕಾಯಾಂ ಪದರತ್ನಾವಳ್ಯಾಂ ಪಂಚಮಸ್ಕಂಧೇ ಚತುರ್ವಿಂಶೋ ಅಧ್ಯಾಯ 24 ಅಧ್ಯಾಯ ಜಿಷ್ಟು ಆಚಾರ್ಯ ಏನ್ ಮಾಡಿದರು ಸರ 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 ಹೇಳಾಕ್ಬಿಟ್ರು ಪಂಚಮಸ್ಕಂಧದಲ್ಲಿ ಪಾಠ ಗೊತ್ತಾಗ್ಕೂತಿದ್ರು ಶಿಷ್ಯರಿಗೆ ಮೊದಲು ಪಾಠ ಮಾಡಿದ್ರು ಪಾಠ ಎಡವಟ್ಟಾಯ್ತು ಇಷ್ಟ ಸಿದ್ಧಿ ಹೇಳಕ್ಕೆ ಶುರು ಮಾಡಿದ್ರು ಆಚಾರ್ಯ ಏನ್ ಮಾಡಿಬಿಟ್ರು ಮೊದಲನೇ ದಿವಸ ಮೊದಲನೇ ಶ್ಲೋಕ ಓದ್ತಿರ್ಲಿಕ್ಕೇನೆ ಸ್ವಲ್ಪ ನಿಲ್ಲಿಸಿ ಅಂದ್ರು ಇಷ್ಟ ಯಾನುಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಜಗದಾದಿ ಮಹದಾದಿ ಜಗನ್ಮಾಯ ಚಿತ್ತವಿತ್ತಿಂ ನಮಾಮಿತಾಂ ಇಷ್ಟ ಸಿದ್ಧಿ ಮೊದಲನೇ ಶ್ಲೋಕ ಅದು ಓದ್ತಿರ್ಲಿಕ್ಕೆ ಆಚಾರ್ಯ ಏನ್ ಮಾಡಿಬಿಟ್ರು ನಾವು ಓದೋದಿಲ್ಲ ಅಂತ ಹೇಳಿದ್ರು ಯಾಕೆ ಅಂದ್ರು ಎಷ್ಟು ತಪ್ಪಿದೆ ಹೇಗೆ ಓದೋದು ಅಂತ ಕೇಳಿದ್ರು ಎಷ್ಟು ತಪ್ಪಿದೆ 32 ತಪ್ಪಿದೆ ದೀರದಷ್ಟದ ಷೋಡಶಕ ದ್ವಯಾತ್ಮಕಂ 16 32 ದೋಷ ಇದೆ ಅಕ್ಷರ ಎಷ್ಟಿದೆ ಅದರಲ್ಲಿ 32 ದೋಷ ಎಷ್ಟು 32 ಎಷ್ಟಾಯ್ತು ಅಲ್ಲಿಗೆ 100% ತಪ್ಪು ಅಂತಾಯ್ತು ಇದನ್ನ ಹೇಗೆ ಓದೋದು ಅಂದ್ರು ಅವ್ರು ಭಾರಿ ಭಜಿತಾಯ್ತು ಅವರಿಗೆ ಉಪರಿ ಅಪಾಸ್ತಂ ತತ್ ದೋಷ ಹೇಳ್ಬಿಟ್ರು ಯಾವುದು ಅಂತ ಹೇಳಿ ಅದಕ್ಕೆ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾರ್ಡ್ ಮಾಡೋಣ ಅಂತ ಹೇಳಿ ಅವರೇನು ಹೇಳಿದ್ರು ಅವತ್ತು ಇಲ್ಲ ಹೇಳ್ಬಿಡಿ ಕೇಳ್ತೀನಿ ಅಂದ್ರು ಮುಂದೆ ಉತ್ತರ ಇದ್ದೆಲ್ಲ ಎರಡೂ ಇಲ್ಲ ಸಿಟ್ಟು ಬಂತವರಿಗೆ ಇವತ್ತೇ ಪಾಠ ಕೃಷ್ಣಾರ್ಪಣ ಅಂದ್ರು ನಿಂತೋಯ್ತಾರೆ ಸೊ ಫಸ್ಟೇನೆ ಬಂಗ್ಲಾ ಆಗಿದ್ದು ಅದು ಒಂದೇ ವಿಶ್ವ ದಾಖಲೆಯ ಪಾಠ ಅವರು ಶುರುವಾಗಿದ್ದು ಮುಗಿದೋಯ್ತು ಮತ್ತೆ ಪಾಠ ಹೇಳಕ್ಕೆ ಹೋಗಲೇ ಇಲ್ಲ ಆಚಾರ್ಯರಿಗೆ ಆಮೇಲೆ ಏನ್ ಮಾಡಿದ್ರು ಮಠದಲ್ಲಿ ಪಾಠ ಹೇಳ್ದಾಗಾಗಬೇಕು ಪುರಾಣ ಶುರು ಮಾಡಿದ್ರು ಆಮೇಲೆ ಪುರಾಣ ಶುರು ಮಾಡಿದ್ರು ಭಾಗವತ ಹೇಳ್ತೇವೆ ಅಂತ ಕೂತ್ಕೊಂಡ್ರು ಅಲ್ಲೂ ಪ್ರಾಬ್ಲಮ್ ಬಂತು ಅವರಿಗೆ ಶಿಷ್ಯರೆಲ್ಲ ಕೂತಿದ್ದಾರೆ ಓದಲಿಕ್ಕೆ ಅಂತ ಹೋದ್ರೆ ಗುರುಗಳೇ ಪಾಠ ಹೀಗಿದೆ ಇಲ್ಲಿ ಹೀಗಿದೆ ಹೀಗಿದೆ ಶುರು ಮಾಡಿಬಿಟ್ರು ಪಾಠನೇ ಸೈಡ್ ಆಗ್ತಾ ಇಲ್ಲ ರೀಡಿಂಗ್ಗೆ ಸರಿ ಹೋಗ್ತಾ ಇಲ್ಲ ಆಚಾರ್ಯ ಹೇಳಿದ ತಕ್ಷಣ ನೋಡಿದ್ರಾ ಪಾಠ ಸರಿಯಾದ ಪಾಠ ಈ ಶಿಷ್ಯ ಓದ್ತಾ ಆಚಾರ್ಯ ಕೈ ಪುಸ್ತಕ ಇಲ್ಲ ಇವೊಬ್ರು ಓದ್ ಅವರು ಈ ಪಾಠ ಸರಿಯಾಗಿದೆ ಅಂತ ಹೇಳಿದರು ನಿಮ್ಗೆ ಹೇಗೆ ಗೊತ್ತು ಅಂದರು ಬಾಯಿ ಪಾಠ ಭಾರತ ಪೂರ್ತಿ ಬಾಯಿ ಹೋಗುತ್ತೆ ಬಾಯಿ ಬರುತ್ತೆ ಅಂತ ಹೇಳಿದರು ತಕ್ಷಣ ಅವರು ಒಪ್ತಾರ ಮೊದಲೇ ಸಿಟ್ಟು ಬೇರೆ ಇತ್ತು ಅವರಿಗೆ ಏನು ಮಾಡಿದರು ಹೇಳೇಬಿಡಿ ನೋಡೋಣ ಅಂದರು ಆಯ್ತು ಕೇಳೇಬಿಡಿ ಅಂತ ಹೇಳಿ ಶುರು ಮಾಡಿಬಿಟ್ರು ಶುರು ಮಾಡಿಬಿಟ್ಟು ಪ್ರಿಯವ್ರತ ಮಹಾಭಾಗವತ ಶುರು ಮಾಡಿಬಿಟ್ಟು ಇಲ್ಲಿವರೆಗೂ ಕೂಡ ನಾನ್ ಸ್ಟಾಪ್ ಹೇಳೋದು ಅರ್ಥ ಹೇಳೋದು ಮತ್ತೆ ಶಬ್ದತು ಅರ್ಥತಸ್ಯ ಅಭ್ಯಾಸ ಅಂತ ವೇದಾಂಗ ತೀರ್ಥಿಯ ಓದೋದು ಅರ್ಥ ಓದೋದು ಅರ್ಥ ಹೇಳಿ ಭಾಗವತ ಕೇಳೇ ಇಲ್ಲ ಇನ್ನು 10 ಆಚಾರ್ಯರಿಗಾಗ ಏನ್ ಮಾಡ್ತಾರೆ ಅವರು ಕೊನೆ ಹೇಳಿದರು ಜೈತ್ರಭಾತಿ ಹತ್ರ ಜನ್ಮನೇ ಪಠಿತಂತೆ ಜೈತ್ರಭಾತಿ ಕಥಮಿತ್ಯ ಮನೋಕ್ತೆ ಭಾಗವತ ಓದೇ ಇಲ್ಲ ನೀವು ಇವತ್ತು ಎಷ್ಟೊಂದ್ರೆ ಬಾಯಿ ಓದೋದೇ ಇಲ್ಲ ಸುಧಾ ಪಂಡಿತರು ಅಂದ್ರೆ ಭಾಗವತ ಓದಿರ್ತಾರೆ ಅರ್ಥ ಅಲ್ಲ ಅವಾಗ ಓದೋ ಚಾನ್ಸೇ ಇರೋದಿಲ್ಲ ಸಿಕ್ಕಾಪಟ್ಟೆ ಸಿಲೆಬಸ್ ಜಾಸ್ತಿ ಇರ್ತದಾಗ ಓದೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಓದಿರೋದಿಲ್ಲ ಈ 10 ಹುಡುಗಿ ಬಿಗಿನರು ಭಾಗವತ ಓದೇ ಆಗಿದ್ದೆ ಪಟ ಪಟ ಹೇಳಿ ಆಗಿಬಿಟ್ಟಿದೆ ಯಾವಾಗ ಓದಿದ್ರಿ ಅಂದ್ರೆ ಪೂರ್ವ ಜನ್ಮ ಸಿಗಿ ವೇದ ಕಿಲೆ ಇದು ಅಂದ್ರೆ ಹಿಂದಿನಲ್ಲೇ ಓದೇ ಆಗಿಬಿಟ್ಟಿದ್ದೇನೆ ಅಂತ ಹೇಳಿದರು ಇದೊಂದೇ ಓದ್ಬಿಟ್ಟಿದ್ದಾನೆ ಇಲ್ಲ ಇಲ್ಲ ಸರ್ವಂ ಬೇರೆ ಓದಿನಿ ಕೇಳಿದ್ದಕ್ಕೆ ಇದನ್ನು ಹೇಳಿದೆ ಎಲ್ಲ ಓದಿದ್ದೇವೆ ಅಂತ ಹೇಳಿಬಿಟ್ರು ಜೈತ್ರ ವಿನ್ನರ್ ಅಂತ ಅರ್ಥ ಜೈತ್ರ ಅಂದ್ರೆ ಗೆದ್ದುಬಿಟ್ರಿ ನೀವೀಗ ನಾವು ಸೋತು ಬಿಟ್ವಿ ಅಂತ ಸ್ತೋತ್ರ ಮಾಡ್ತಾರೆ ಇದು ಆಚಾರ್ಯ ಇದಕ್ಕೆ ಈ ಭಾಗ ಪಂಚಮಸ್ಕಂಧ ಆಗ ಹೇಳಿ ಯಾವಾಗ ಹೇಳಬೇಕು ಅಂದ್ರೆ ನಿಗದ್ಯತಾಂ ಗದ್ಯ ಮಿಹೈವ ಪಂಚಮಿ ಪಂಚಮಸ್ಕಂಧ ಗದ್ಯ ಭಾಗ ಹೇಳಿ ಅಂತ ಕೇಳಿದರು ಇಡೀ ಪಂಚಮಸ್ಕಂಧ ಹೇಳಿ ಅರ್ಥನ ಹೇಳಿದ್ರಿಂದ ಅವರಿಗೆ ಪೂರ್ತಿ ಇದಾಗುತ್ತೆ ಆಗ ಆಚಾರ ಮುಂದೆ ಭಾಗವತ ತಾತ್ಪರ್ಯ ಬರೋದಾಗ ಗೊತ್ತಾಯ್ತು ಎಷ್ಟಿದೆ ಅಂತ ಇದು ಅದನ್ನೆಲ್ಲ ಜ್ಞಾಪಕ ಮಾಡಬೇಕು ಇದು ದೊಡ್ಡ ಬಂಗಲ ಆಚರಣೆ ಶ್ಲೋಕ ಇದು ಇದಕ್ಕೆ ಮಾಡಿರು ಎಷ್ಟಿದೆ 100 ಇದೆಯಲ್ಲ ಎಲ್ಲಿಂದ ಇವರಿಗೆ ಅಷ್ಟೇ ಜೀವಿಸ್ ಹೇಳಕ್ ಹೋಗ್ಲಿಲ್ಲ ಇನ್ನೇ ಜನ್ಮ ಅಂತ ಅಷ್ಟೇ ಹೇಳಿಬಿಟ್ರು ಅಷ್ಟೇನೆ ಪ್ರಥಮ ಹನುಮಾನ ಅದರಿಂದ ಅನಾದಿಕಾಲದಿಂದ ಜ್ಞಾನ ಇದೆ ಅವರಿಗೆ ಗೊತ್ತಾಯ್ತಾ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನ ಅವ್ರಿಗೆ ಅಷ್ಟೇ ಜೀವಿಸ್ ಆಗಿ ಹೇಳಕ್ ಹೋಗ್ಲಿಲ್ಲ ಹಿಂದಿನ ಜನ್ಮ ಅಂತ ಅಷ್ಟೇ ಹೇಳಿಬಿಟ್ರೆ ಮುಂದೆ ನಿಧಾನ ಗೊತ್ತಾಯ್ತಲ್ಲ ಕೂಡ ಯಾವುದು ಅಂತೇಳಿ ಇದಿಷ್ಟು ಕೂಡ ಆಚಾರ್ಯ ಮಹಿಮೆ ಹೇಳ್ತಕ್ಕಂಥ ಸ್ಕಂದ ಇದು ಅದಕ್ಕೆ ಹೇಳಿದ್ದಾರೆ ಇದು ಭಾರಿ ಕಷ್ಟ ಇದು ಅಂತ ಶುರು ಮಾಡಿದ್ರು ಹೇಳ್ಬೇಕಾದ್ರೆ ಇದು ಏನೋ ಇವರಿಗೆ ಹೇಳ್ಕೊಬಂದುಬಿಟ್ಟೆ ಮುಂದೆ ಪ್ರಾಬ್ಲಮ್ ಅದೀಗ ಅಂತ ಹೇಳ್ತಾರೆ ಇದೇನಿದು ಬೆಟ್ಟ ಇದು ಬೆಟ್ಟ ಹತ್ತೋದು ಬಹಳ ಕಷ್ಟ ಬಿಟ್ಟುಬಿಡಿ ಅಂದ್ರೆ ರಕ್ತ ಪರ್ವತ ಬಿಡಾಗಿಲ್ಲ ರಕ್ತದ ಪರ್ವತ ಆದ್ರಿಂದ ಹತ್ತಲೇಬೇಕಾಗಿದೆ ಅದ್ರ ಕಷ್ಟ ಆದ್ರಿಂದ ಪ್ರಾಬ್ಲಮ್ ಇದೆ ಅದು ಸಜ್ಜನರು ದಯಮಾಡಿರಿ ಅಂತ ಹೇಳ್ತಾರೆ ಮತ್ತೆ ಹೇಳಿ ಶೋಕ ಇದೆ ನೋಡಿ
ಪ್ರಭವತಿ ಜಗದೇತತ್ಯಥಕಥಾಕ್ಷೇಕ್ಷಣೇನ ಚಿತಯತಿ ಯದುಪೇಕ್ಷಾ ದೇಶತೋ ನಾಶಮೇತಿ ಗತಮಗತಮಭಿಜ್ಞಾ ಜಾನತೆ ಯಸ್ಯ ವೃತ್ತಂ ಶರಣಮಿಮಮಯೇಹಂ ಕಾಲಸಂಜ್ಞಂ ಮುಕುಂದಂ. ಕಾಲರೂಪರಾದ ಪರಮಾತ್ಮ ನಮಸ್ಕಾರ ಅಂತ ಹೇಳಿ ಗದ್ಯ ಹೇಮಾಶ್ಮ ಗಮನಂ, ಗದ್ಯ ಅಂತಕ್ಕಂಥ ಹೇಮ ಅಶ್ಮ, ಗದ್ಯ ಅಂತಕ್ಕಂಥ ಚಿನ್ನದ ಕಲ್ಲುಗಳಿಂದ ದಟ್ಟವಾಗಿರತಕ್ಕಂತಹ ಪಂಚಮಸ್ಕಂಧ ಪರ್ವತಂ, ಪಂಚಮಸ್ಕಂಧ ಬೆಟ್ಟವನ್ನ ಆಮ್ನಾಯಜ್ಞ ಮಹಾಂತೋಮೆ ಆರು ವೃಕ್ಷ ಹತ್ರ ಕೊಟ್ಟಿದ್ದೇನೆ. ಆಮ್ನಾಯಜ್ಞ ಜ್ಞಾನಿಗಳಾದ ಜನ ಮಹಾಂತರು ದೊಡ್ಡವರೆಲ್ಲ ಮೇ ಪ್ರಿಯಂತಾಮ್ ಅನುಗ್ರಹ ಮಾಡಿರಿ ಅಂತ ಕೇಳಿ ಸದ್ಯ ಮುಗಿಸಿಬಿಟ್ಟೆ ಅಂತ ಮುಗಿಸಿದ್ದಾರೆ. ಈಗ ಇದರಲ್ಲಿ ಇಪ್ಪ ಏರೋದು ಎಷ್ಟು ಇಂಪಾರ್ಟೆಂಟೋ ಅದು ಮುಗಿಸೋದು ಯಶಸ್ವಿಯಾಗಿ ಬಹಳ ಮುಖ್ಯ. ಅದು ಮುಗಿಸ್ತಾರೆ ನಮ್ಮ ಎಲ್ಲರಿಗೆ ಕಾರಣ. ಇದು ದೊಡ್ಡ ಗುಣ ಅಂದ್ರೆ ಭಾರಿ ವಿನಯ ತೋರಿಸೋದವರು. ಇದೆಲ್ಲ ನಮ್ಮಿಂದ ಇವೆಲ್ಲ ಏನು ಅಂತಲ್ಲ, ಇದ್ರ ಮುಂದೆ ನಾವೆಲ್ಲ ಏನೂ ಇಲ್ಲ ಅಂತಾನೆ ಬರೆಯೋದು. ಅದು ಬಿಟ್ಟು ಬರೋದೇ ಅದು ಅಹಂಕಾರ ಅಂತ ಕರೀತಾರೆ. ಇವತ್ತು ಇವತ್ತು ನಾಳೆನೇ ಶುರು ಮಾಡಿ ಇವತ್ತು ಒಂದು ಶೋಕ ಓದ್ಬಿಟ್ಟು ಷಷ್ಟಸ್ಕಂದನ, ಯಾಕೆಂದ್ರೆ ನಾಳೆ ದ್ವಿತೀಯಜ್ಞ ಆಗೋದಿಲ್ಲ, ನಾಡಿದ್ದು ಇದಿರುತ್ತೆ, ಜಾಸ್ತಿ ಪಾಠ ಇರೋದಿಲ್ಲಲ್ಲ, ಅದು ಇವತ್ತು ಓದ್ಬಿಟ್ರೆ ನಾಳೆ ಸರಿ ಹೋಗುತ್ತೆ. ಇದು ಶುರು ಮಾಡ್ತಾರೆ. ರಾಜೋವಾಚ ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯಥ ಸಂಸ್ಕೃತಿ. ಸ್ವಾಮಿ ನಿವೃತ್ತಿ ಮಾರ್ಗ ಅಂತ ಹೇಳಿದ್ರಲ್ಲ ಪರಮಾತ್ಮ ಹೇಳಿದ ಅಂತ ಹೇಳಿ ಅದು ಸ್ವಲ್ಪ ಹೇಳಿ ಅಂತ ಕೇಳ್ತಾ. ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯಥ ಸಂಸ್ಕೃತಿ ಇದಕ್ಕೆ ಶುರು ಮಾಡ್ತಾರೆ. ವಿಜಯಧ್ವಜರಿಗೆ ಅರ್ಥ ಬರಲಿಕ್ಕೆ ಭವ ಭಯ ಜಟಾಂ ಘೋರಾಂ ಯಶಾಭಿಧಾನ ಮಗಚ್ಛಿದೋ ದಲಯತಿ ನೃಣಾಂ ಸದ್ಯ ಸಂಕೀರ್ತಿತಂ ಸ್ಖಲನಾದಿಷು ಅಹರಿ ಅಹಿಹಿ ಅಹಿ ರಿಪು ಹರೇಹೆ ಅಹತ್ಯಂಹೋ ಮುಂದೆ ಬೇರೆ ಇದೆ. ಅಹಿ ರಿಪು ಅಹೇಹೇ ಹತ್ಯಾದ್ಯಂಹೋ ಜಹೌಹಿ ಯದರ್ಚಯ ಶರಣಮನಿಷಂ ಶಾಂತಂ ಕಾಂತಂ ನಮಾಮಿ ಮುರದ್ವಿಷಂ. ಇದು ಶುರು ಮಾಡಿ, ಶುರು ಮಾಡೋ ಪೂರ್ತಿ ಅಷ್ಟೇ. ದ್ವಿತೀಯ ಜ್ಞಾಪನೆ ಶುರು ಮಾಡಿರೋದಷ್ಟೇನೆ. ಶುರು ಮಾಡಿ ಏನಂತ, ಭವಭಯ ಜಟಾಂ ಘೋರಾಂ ಯಶಾಭಿಧಾನಂ ಅಗಚ್ಚಿದ. ಆತನ ಹೆಸರು ಹೇಳಿದ್ರೆ ಸಾಕು, ಎಲ್ಲ ಪಾಪ ಹೋಗಿಬಿಡುತ್ತೆ. ದಡಯತಿ ನೃಣಾಂ ಸದ್ಯ ಸಂಕೀರ್ತಿತಂ ಸ್ಖಲನಾದಿಷು. ಎದ್ದು ಬಿದ್ದು ಏನೋ ಮಾಡಿದಾಗೆಲ್ಲ ಕೂಡ ನಾವು ದೇವ್ರ ಹೆಸರು ಹೇಳಿಬಿಟ್ರೆ ಎಲ್ಲ ಪಾಪ ಹೋಗಿಬಿಡುತ್ತೆ. ಬಿದ್ದಾಗ ಯಾತಕ್ಕೆ ದೇವ್ರ ಸ್ಮರಣೆ ಮಾಡಬೇಕು ಅಂದ್ರೆ ಬೀಳೋದಕ್ಕೆ ಏನು ಕಾರಣ? ಪಾಪ ಕಾರಣ. ಗೊತ್ತಾಯ್ತಿಲ್ಲ, ನೋಡ್ಲಿಲ್ಲ ಬಿದ್ವಿ ಅಂತ ಹೇಳ್ತಾರಲ್ಲ ಹಾಗೆ, ಹೇಳೋದು ಬೀಳೋದೆಲ್ಲ ಪಾಪದ ಕಾರಣ. ಮತ್ತೆ ಬೀಳಬಾರ್ದು ಅಂತ ಧ್ಯಾನ ಮಾಡೋಕ್ಕೂ ಪಾಪ ಹೋಗ್ಬೇಕು. ಪಾಪ ಯಾವಾಗ ಹೋಗುತ್ತೆ? ದೇವ್ರ ಹೆಸರು ಹೇಳಿದರೆ. ಅವಾಗ ಯೋಚನೆ ಇಲ್ಲ ಅಂದ್ರೆ ಪಾಪದಿಂದ ಆಯ್ತು, ಕೆಲಸ ಪರಿಹಾರ ಆಯ್ತು ಅಂತ. ಅಹಿರಿಪು ಅಹೇಹೇ ಹತ್ಯಾದ್ಯಮ್ಮಃ ಜಹೌ. ಅಹಿರಿಪು ಅಂತ ಹೇಳಿದ್ರೆ ಇಂದ್ರದೇವರು, ಅಹಿ ಅಂತ ಹೇಳಿ ರುದ್ರಾಸುರ. ರುದ್ರಾಸುರಕ್ಕೊಂದು ಪಾಪ ಯಾವಾಗ ಹೋಯ್ತು ಇಂದ್ರದೇವರಿಗೆ? ಇದು ಅನುಗ್ರಹದಿಂದ ಹೋಯ್ತು. ಗೊತ್ತಾಯ್ತಾ? ಅದು ಎಕ್ಸಾಂಪಲ್. ಒಂದು ಕಡೆಗೆ ಅಜಾಮೇಡ, ಇನ್ನೊಂದು ಕಡೆಗೆ ಇಂದ್ರದೇವರು. ಅಜಾಮೇಡ ಒಬ್ಬ ಮನುಷ್ಯನಾಗಿ ಬ್ರಾಹ್ಮಣನಾಗಿ ಮಾಡಿದ ಸಾಧನೆ, ಇಂದ್ರದೇವರು ತ್ರಿಲೋಕಪತಿಯಾಗಿ ಮಾಡಿದ ಸಾಧನೆ. ಇಬ್ಬರು ಉದ್ಧಾರ ಆಗಿದ್ದು ಯಾವುದರಿಂದ? ನಾರಾಯಣನಿಂದ. ಅದಕ್ಕೆ ಆತನ ಕಥೆ ಹೇಳಿದೆ. ಶರಣ ಮನೀಷಂ ಶಾಂತಂ ಕಾಂತಂ ನಮಾಮಿ ಮುರದ್ವಿಷಂ ಅಂತಹ ಕಾಂತನಾದ ಕಾಂತಾಯ ಕಲ್ಯಾಣ ಗುಣೈಕಧಾಮನೆ, ಕಾಂತಂ ಮನೋಹರನಾದಂತಹ, ಶಾಂತಂ ಶಾಂತನಾದಂತಹ, ಮುರದ್ವಿಷಂ ಮುರಾರಿಯಾದಂತಹ ಶ್ರೀಹರಿಯನ್ನ ಅನಿಶಂ ಶರಣಂ ಸದಾಕಾಲ ಶರಣ ಹೊಂದುತ್ತೇನೆ. ಮುಂದೆ ಅವಾರೂಢ ಪಂಚಮಸ್ಕಂಧ ಶೈಲಾದಹಂ ಷಷ್ಠಸ್ಕಂಧ ಸಿಂಧಾವಗಾಧೆ ಅನುಜ್ಞಾಂ ವಃ ಪ್ರಾರ್ಥಯೇ ಸ್ನಾತು ಕಾಮೋ ಭವಂತಃ ಸಂತಿ ಗುಣಾರ್ಥೈಕ ಲುಬ್ಧಾಹ. ಒಳ್ಳೆ ಲಿಂಕ್ ಕೊಡ್ತಾರೆ. ಸದ್ಯ ಏನ್ ಮಾಡಿದೆ ನಾನೀಗ, ಬೆಟ್ಟ ಹತ್ತಿಬಿಟ್ಟೆ, ಅವಾರೂಢ ಇಳಿದುಬಿಟ್ಟೆ ಅಂತ ಹೇಳ್ತಾರೆ. ಪಂಚಮಸ್ಕಂಧ ಭಾರಿ ಕಷ್ಟ ಇತ್ತಲ್ಲ, ಅದನ್ನ ತಿಳಿದುಬಿಟ್ಟೆ ಈಗ. ಆದ್ರೆ ಪ್ರಾಬ್ಲಮ್ ಇದೆ, ಸಮುದ್ರಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತಾರೆ. ಈಗ ಬೆಟ್ಟ ಇಳಿದಾಯ್ತು, ಸಮುದ್ರಕ್ಕೆ ಹೋಗ್ತಾ ಇದ್ದೇನೆ ಈಗ. ಪಂಚಮಸ್ಕಂಧ ಶೈಲಾದಹಂ ಅವರೂಢ ಷಷ್ಠಸ್ಕಂಧ ಸಿಂಧೌ ಅಗಾಧೆ. ಇದೇನು ಕಡಿಮೆ ಅಲ್ಲ, ದೊಡ್ಡ ಸಮುದ್ರ ಇದು ಒಂದು. ಇಲ್ಲಿ ಹೋಗ್ತಾ ಇದ್ದೇನೆ. ಅನುಜ್ಞಾಂ ವಸ್ತಾರ್ಥಯೇ, ಸ್ನಾನಕ್ಕೆ ಏನ್ ಮಾಡ್ಬೇಕು ಯಾವಾಗಲೂ? ಆಜ್ಞಾ ಅಂತ ಕೇಳ್ಬೇಕು. ಸ್ನಾನಕ್ಕೆ ಅರ್ಪಣೆ ಕೇಳ್ತಾ ಇದ್ದೇನೆ ಕೊಡಿ ಅಂತ ಕೇಳ್ತಾರೆ. ಅನುಜ್ಞಾಂ ವಸ್ತಾರ್ಥಯೇ ಸಾತು ಕಾಮಃ ಭವಂತ ಸಂತೋ ಗುಣಾರ್ಥೈಕ ಲುಬ್ಧಾಹ. ಇವೆಲ್ಲ ಸಜ್ಜನರು ಅನುಜ್ಞೆ ಕೊಡಿ ಅಂತ ಹೇಳಿ ಸ್ನಾನಕ್ಕೆ ಅನುಜ್ಞೆ ಕೇಳಬೇಕು ಅಂಬುದನ್ನು ತೋರಿಸ್ತಾ ಭಾಗವತ ಸ್ನಾನಕ್ಕೆ ಅನುಜ್ಞೆ ಕೇಳೋದು ಹೊರಟಿದ್ದೇವೆ ಅಂತ ಹೇಳ್ತಾರೆ. ಅದಿನ್ನೂ ಹೇಳೋದಿದೆ, ನಾಳೆ ಅದನ್ನೆಲ್ಲ ಕಂಟಿನ್ಯೂ ಮಾಡೋಣ. ನಾಳೆ ಇಂದ್ರನ್ಬಿಡಿ ಷಷ್ಠಸ್ಕಂದ, ದ್ವಿತೀಯ ಅದು ತೃತೀಯ ಆರಾಧ್ಯ ಮುಗಿತದೆ ರಾಯರು ಛತ್ರಸ್ಥಾಯಿಯಿಂದ ಇದು ಅದು ಬೃಹದಾರಣ್ಯ. ಸರಿ, ಇನ್ನೂ ಮುಗಿದಿಲ್ಲಲ್ಲ, ನಾಳೆ ಕಂಟಿನ್ಯೂ ಆಗ ಚಾಂದೋಗ್ಯ ಮುಗಿಸ. ಚಾಂದೋಗ್ಯ ಮುಗಿದಿಲ್ಲ, ಚಾಂದೋಗ್ಯ ಅಷ್ಟೊತ್ತಿ ಮುಗಿಯುತ್ತೆ, ಮುಗಿಸೋಣ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ. ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಯಾವುದಕ್ಕೆ? ಹೌದು 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 ಹೌದು, ಮಂತ್ರಾರ್ಥ ಮಂತ್ರಾರ್ಥ ಮಂಜರಿ ಅಲ್ಲ ಅದು, ಆ ಮಹಾಭೂತಿ ಸೃತ್ಯರ್ಥ ಅಂತ ಬರೆದಿದ್ದಾರೆ ಅದಕ್ಕೆ. ಮಂತ್ರಾರ್ಥ ಮಂಜರಿ ಋಗ್ಭಾಷೆ ಇದು ಕೂಡ ಐತರೇಯ ಮಂತ್ರಾರ್ಥ ಮಂಜರಿ. ಮಂತ್ರ ಅಂದ್ರೆ ಏನು? ವೇದದ ಶ್ಲೋಕಗಳು ಅಂತ ಅರ್ಥ. ಇದು ಐತರೇಯ ಮಂತ್ರ ಋಗ್ಮಂತ್ರ ಅಂದ್ರೆ ಯಾವ್ದು? ಅವೇ ಪ್ರಿಂಟ್ ಆಗಿದೆ, ನಾನೇ ಮಾಡಿ ನಾನೇ ಮಾಡಿಸಿದ್ದೆ. ಅದು ಈಗ ಅದು ಅಲ್ತಾ ಪ್ರಿಂಟ್ ವಿದ್ಯಾಪೀಠದ ಮತ್ತೆ ಮಾಡಿಸಿಲ್ಲ. ಅಲ್ಲ ಅಲ್ಲ ಅಲ್ಲ, ವೈತರೇಯದಲ್ಲಿ ಎರಡು ಭಾಗ ಇದೆ, ಗದ್ಯ ಭಾಗ ಗದ್ಯ ಭಾಗ ಪದ್ಯ ಭಾಗ. ಪದ್ಯ ಭಾಗ ಮಾತ್ರ ಬರ್ತದೆ.